ವರ್ಷವೂ ಕಾಣಲ್ಲ. ಅದು ಕೃಷ್ಣ ಏನ್ ಮಾಡಿದ, ಅಮ್ಮ ಪರೀಕ್ಷೆ ಮಾಡೋದು ಹೇಳಿ ನೋಡು, ಬಾಯಿ ತೆಗೆದನ್ನು ಪರೀಕ್ಷೆ ಮಾಡ, ಪರೀಕ್ಷೆ ಮಾಡಿದಾಗ ಏನು ಕಾಣಿಸ್ತೀವೋ ಮಣ್ಣು ಕಾಣಿಸ್ರೆ ಈಗ. ದೇರ್ಫೋರ್ ಪರೀಕ್ಷೆದ ದೃಷ್ಟಿ ಬೇರೆ, ಅಪರೀಕ್ಷಿತ ದೃಷ್ಟಿ ಬೇರೆ, ಸಾಮಾನ್ಯ ನೋಡೋದು ಬೇರೆ, ವಿಚಾರ ಮಾಡಿ ನೋಡೋದು ಬೇರೆ. ಅದರಿಂದ ದೇವರಲ್ಲಿ ದೋಷಗಳು ಏನೇನು ಕಾಣ್ತಾ ಇದೆ ಅವೆಲ್ಲ ಏನದು ತೋರಿಕೆಯ ದೋಷಗಳೇ ಹೊರತು ವಸ್ತುಸ್ಥಿತಿಯಲ್ಲಿ ದೋಷ ಇಲ್ಲ. ನಿರ್ದೋಷ ದೈವತಂ ಬ್ರಹ್ಮ ತದರ್ಶ ಅಶೇಷ ರೂಪಿಣ. ದೃಷ್ಟಾಂತ ಏನಂದ್ರೆ, ಯಶೋಧೆ ಸಾಮಾನ್ಯರಿಗೆಲ್ಲ ಹಾಗೆ ಕಾಣಿಸ್ತು, ಆದರೆ ಇವರಿಗೆ ಬ್ರಹ್ಮದೇವರಿಗೆ ಹಾಗೆ ಕಾಣಿಸ್ತು. ನಿರ್ದೋಷಮೇವ ತಂ ಬ್ರಹ್ಮ, ಬ್ರಹ್ಮದೇವರಿಗೆ ಯಾವುದೇ ರೀತಿಯಲ್ಲೂ ದೋಷ ದೇವರಲ್ಲಿ ಕಾಣಲಿಲ್ಲ. ಆದರೆ ಅವ್ರ ಎಂಥ ದೃಷ್ಟಿ ಅವ್ರದ್ದು, ಯೋಗಿ ದೃಷ್ಟಿ, ಪರೀಕ್ಷಿತ ದೃಷ್ಟಿ, ಮತ್ತೆ ಎರಡೆರಡವರಲ್ಲಿ ಮೈಕ್ರೋಸ್ಕೋಪ್ ಹಾಕೊಂಡು ಇನ್ನೂ ಕ್ಲಿಯರ್ ನೋಡಿದ್ರೆ ಆಗ ಬರೀ ನೋಡೋದು ಬೇರೆ. ಪರೀಕ್ಷೆ ಪರೀಕ್ಷೆ ಅಂದ್ರೆ ಹಾಗಲ್ಲ, ದೇವರು ಪರೀಕ್ಷೆ ಮಾಡೋದು ಅಂತ ಅರ್ಥ ಅಲ್ಲ, ನಮ್ಮ ಕಣ್ಣು ಪರೀಕ್ಷೆ ಮಾಡಿಕೊಳ್ಳೋದು ಅಂತ ಅರ್ಥ. ದೇವನು ಪರೀಕ್ಷೆ ಮಾಡೋದಲ್ಲ, ನಮ್ಮ ಕಣ್ಣು ಸರಿಯಾಗಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಕೊಂಡು ನೋಡೋದು ಅಂತ. ವಸ್ತುವಿನ ಪರೀಕ್ಷೆ ಅಲ್ಲ ಅದು, ನಮ್ಮ ಪ್ರಮಾಣದ ಪರೀಕ್ಷೆ. ಗೊತ್ತಾಯ್ತಾ, ಪ್ರಮಾಣದ ಪರೀಕ್ಷೆ. ನಿರ್ದೋಷಮೇವ ರುದ್ರೋದ್ರಾಕ್, ನಿರ್ದೋಷಂ ತಂಪುರಂದರ ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾಣ್ಯೇವಂ ಸುರೋತ್ತಮೈ. ನಿರ್ದೋಷಮೇವ ರುದ್ರೋ ಅದ್ರಾಕ್, ಹೋಗಲಿ ಬ್ರಹ್ಮದೇವರು ಒಬ್ಬರೇ ಕಂಡ್ರು ಅಲ್ಲ, ರುದ್ರದೇವರು ಕಂಡ್ರು. ಅದೇ ರೀತಿ ಪುರಂದರ ಇಂದ್ರದೇವರು ಕಂಡ್ರು. ಇಂದ್ರದೇವರು ಎರಡು ರೀತಿ ಕಂಡ್ರು, ಮತ್ತೇನಂತ ತಿಳ್ಕೊಂಡ್ರು, ಕೃಷ್ಣ ಯಾರೋ ಹುಡುಗ ನನಗೆ ಪೂಜೆ ತಪ್ಪಿಸ್ಬಿಡ್ತಾ ಅಂತ ಭಾರಿ ಶಿಫ್ಟ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಏನಾಯ್ತು, ಅಪರೀಕ್ಷಿತ ದೃಷ್ಟಿ ಅದು. ಪರೀಕ್ಷಿತ ದೃಷ್ಟಿ ಬಂದ ಮಡೆ ಸುರಿಸಿದಾಗ ಏನಾಗದೆ ಹೋದಾಗ ಏನು ಗೊತ್ತಾಯಿತು, ಗೋವರ್ಧರು ಬರುವಂತ ಎತ್ತಿದಾಗ ಅವಾಗ ಏನು ಗೊತ್ತಾಯಿತು, ಈತ ಗೋವಿಂದ ಗೋವಿಂದ ಅಂತೇಳಿ ಸ್ತೋತ್ರ ಮಾಡಿಬಿಟ್ಟು. ಸೊ ಅಪರೀಕ್ಷಿತ ದೃಷ್ಟಿ, ಪರೀಕ್ಷಿತ ದೃಷ್ಟಿ ಎರಡೂ ಇಂದ್ರದೇವರಲ್ಲಿ ಕಾಣುತ್ತೆ. ಬ್ರಹ್ಮದೇವರಲ್ಲಿ ಮಾತ್ರ ಯಾವಾಗಲೂ ಏನಿದೆ ಪರೀಕ್ಷಿತ ದೃಷ್ಟಿ ಮಾತ್ರ ಇದೆ, ಬೇರೆ ತಪ್ಪು ದೃಷ್ಟಿ ಬರೋದಿಲ್ಲ. ರಮೇ ಋಷಿ ಕಾಣಿ ಪತಂತ್ಯ ಸತ್ಪತೆ. ರುದ್ರದೇವರಲ್ಲೂ ಕೂಡ ಒಮ್ಮೆ ತಪ್ಪು ತಿಳ್ಕೊಂಡ್ರೆ ಆಮೇಲೆ ಏನು ಮಾಡಿಬಿಟ್ಟು ರಾಮದೇವರ ಮುಂದೆ ನಿಂತುಕೊಂಡು ಯುದ್ಧ ಮಾಡೋಣ ಅಂತೇಳಿ, ಆಮೇಲೆ ಏನು ಮಾಡಿದರು, ತದ್ದೃಷ್ಟಿ ಎಂ ಮನಃಗುರು ತಪ್ಪಾಯಿತು ಶಮಿಸು ಅಂತ ಕೇಳಿಬಿಟ್ಟು. ಇವೆಲ್ಲ ಏನು ತೋರಿಸ್ತಾ ಇದೆ, ಪರೀಕ್ಷಿತ ದೃಷ್ಟಿ ಇದ್ದವರಿಗೆ ತಪ್ಪು ಕಾಣೋದೇ ಇಲ್ಲ, ಪರೀಕ್ಷಿತ ದೃಷ್ಟಿ ಇಲ್ಲದೇ ಇದ್ದವರಿಗೆ ತಪ್ಪು ಕಾಣ್ರೆ ಪರೀಕ್ಷೆ ಮಾಡಿಕೊಂಡು ಸರಿ ಹೋಗ್ಬಿಡುತ್ತೆ. ಪರೀಕ್ಷಿತ ದೃಷ್ಟಿ ಇಲ್ಲದೇ ಇದ್ದವ್ರಿಗೆ ಏನಾಗುತ್ತೆ, ಯಾವಾಗಲೂ ತಪ್ಪು ಕಾಣ್ತಾರೆ. ಅವರು ತಪ್ಪು ಹೊರತು ಕಾಮಾರ ಇದ್ದವನಿಗೆ ಹಳದಿ ಕಂಡ್ರೆ ಯಾರು ತಪ್ಪದು, ವಸ್ತುವಿನ ತಪ್ಪಲ್ಲ, ಅವಂದೇ ಕಣ್ಣಿನ ತಪ್ಪದು. ಆದ್ದರಿಂದ ದುಷ್ಟರಿಗೆ ಹೇಗಿರುತ್ತೆ ದೋಷ, ಕಣ್ಣಲ್ಲೇ ಇರೋದು, ಸ್ವರೂಪದಲ್ಲೇ ಇರೋದ್ರಿಂದ ಅವ್ರಿಗೆ ಎಂದೂ ಕೂಡ ದೋಷನೇ ಕಾಣುತ್ತೆ, ಅವ್ರದ್ದು ಗುಣ ಕಾಣೋದೇ ಇಲ್ಲ. ಹಾಗೇನು ಹೌದು, ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾನ್ದೇವಂ ಸುರೋತ್ತಮೈಹಿ. ಅದೇ ರೀತಿ ಸುರೋತ್ತಮರು ದೇವದೇವತೆಗಳಿಂದ ಎಲ್ಲರಿಂದ ಕೂಡ ಏನು ಕಂಡಿದೆ, ನಿರ್ದೋಷವಾದ ರೀತಿಯಲ್ಲಿ ವಿಷ್ಣು ಕಂಡಿದ್ದಾನಾದ್ದರಿಂದ ಮೇಲ್ನೋಟ ಕಾಣತಕ್ಕಂಥ ದೋಷಗಳು ದೋಷಗಳಲ್ಲ. ಅನ್ನೇ ಸದೋಷಾ ಸರ್ವೇಪಿ ನಿರ್ದೋಷೋ ಹರಿರೇ ಕಲಹ ಇತಿ ಬರ್ಕಶ್ರುತೈಶ್ಚೈವ ಸದೋಷಂ ನಶ್ಯ ದರ್ಶನಂ. ನಿರ್ದೋಷಾಣ್ಯಸ್ಯ ರೂಪಾಣಿ ದೃಷ್ಟಾನ್ಯೇವಂ ಸುರೋತ್ತಮೈಹಿ ಅನ್ನೇ ಸದೋಷಾ ಸರ್ವೇಪಿ. ಇನ್ನು ಉಳಿದವ ರಮಾದೇವಿಯಲ್ಲೂ ದೋಷ ಕಾಣಿಸ್ತಾ ಇದೆ, ಏನದು ಅಸ್ವಾತಂತ್ರ್ಯ ಎಂಬ ದೋಷ ಕಾಣುತ್ತವ. ಗೊತ್ತಾಯ್ತಾ, ಇನ್ನು ಬ್ರಹ್ಮದೇವರಲ್ಲಿ ರಮಾಬ್ರಹ್ಮ ಅಧೀನತ್ವ ಕಾಣುತ್ತೆ, ನಾನು ವಿಷ್ಣು ರಮಾ ಅಧೀನತ್ವ ಕಾಣುತ್ತೆ. ಎಲ್ಲ ಕಾಣ್ತಾ ಹೋದಾಗ ಒಂದಲ್ಲ ಒಂದು ದೋಷ ಬೇರೆಯವರಲ್ಲಿದೆ. ನೂನಂ ತಪೋ ಎಷ್ಟೇ ನಮನ್ನ ನಿರ್ಜಯೋ ಮಹಾಲಕ್ಷ್ಮಿನೇ ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ಹೇಳಿದ ಮಾತುಗಳಿವಲ್ಲ, ಒಬ್ಬರಲ್ಲಿ ಒಂದು ದೋಷ ಇದೆ ಅಂತ ಹೇಳಿಬಿಟ್ಟಿದ್ದ. ಅನ್ನೇ ಸದೋಷಾಹ ಸರ್ವೇಪಿ ನಿರ್ದೋಷ ಹರಿರೇ ಕಲಹ. ನಿರ್ದೋಷನಾದವನು ಯಾರು, ಹರಿ ಒಬ್ಬನೇನೆ. ಅದಕ್ಕೆ ಗುಣಪೂರ್ಣ ಯಾರು ಅಂದರೆ ಹರಿ ಒಬ್ಬನೇ. ದೋಷ ದೂರ ಯಾರು ಅಂದರೆ ಹರಿ ಒಬ್ಬನೇ. ಆದ್ದರಿಂದ ಯಾರನ್ನು ತಿಳಿಬೇಕು, ಯಾವಾಗಲೂ ಕೂಡ ಗುಣ ಇರೋದನ್ನು ತಿಳಿಬೇಕು, ದೋಷ ಇಲ್ಲದೆ ಇರೋದನ್ನು ತಿಳಿಬೇಕು. ದೇವರಲ್ಲಿ ಏನಾಗಿದೆ, ಗುಣಗಳು ತುಂಬಿವೆ, ದೋಷಗಳು ಒಂದೂ ಇಲ್ಲ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾವಾಗಲೂ ಯಾರನ್ನು ತಿಳ್ಕೊಳ್ಳೋಕೆ ಹೋಗಬೇಕು, ದೇವರನ್ನೇ ತಿಳಿಬೇಕು. ಕೆಟ್ಟ ವಸ್ತು, ಒಳ್ಳೆ ವಸ್ತು ಇರಲಿ, ಕೆಟ್ಟ ವಸ್ತು ತಗೊಂಡಾಗ ಏನಂತಾರೆ ಜನ, ದಡ್ಡ ಅಂತ. ಒಳ್ಳೆ ವಸ್ತು ಇದೆ ಅದು ಚೀಪ್, ಅದು ಕೆಟ್ಟ ವಸ್ತು ಇದೆ ಕಾಸ್ಟ್ಲಿ. ಅಂಥ ವಸ್ತುನಲ್ಲಿ ಕೆಟ್ಟ ವಸ್ತುನೇ ತೊಗೊಂಡು ಬರೋದಾದರೆ ಏನಂತಾರೆ ಅವನನ್ನು, ಅವಿವೇಕಿ ಅಂತ ಕರೀತಾರೆ. ಇವರೆಲ್ಲ ಮಾಡಿದ್ದು ಅತಿ ದೊಡ್ಡ ತಪಸ್ಸು. 5 ವರ್ಷ ಮಾಡಿದ ಧ್ರುವೆಯಲ್ಲಿ 36 ಸಾವಿರ ವರ್ಷ ಮಾಡಿದ ಹಿರಣ್ಯಕಶಿಪು ಇವನ ಕಷ್ಟ ಜಾಸ್ತಿ, ಧ್ರುವನ ಕಷ್ಟ ಭಾರಿ ಕಡಿಮೆ. ಗೊತ್ತಾಯ್ತಾ, ಆದರೆ ಫಲ ಸಿಕ್ಕಿದ್ದು ಮೋಕ್ಷ, ಇವನಿಗೆ ಸಿಕ್ಕಿದ್ದೇನೋ ನಾಶ, ಕೊನೆಗ ಸರ್ವನಾಶ. ಆದ್ದರಿಂದ ಅತಿ ಹೆಚ್ಚು ಶ್ರಮ ಕಡಿಮೆ ಫಲ, ಅತಿ ಕಡಿಮೆ ಶ್ರಮ ಹೆಚ್ಚು ಫಲ, ಅದು ಅತ್ಯುತ್ತಮ ವಸ್ತು. ಇದೆಲ್ಲ ಯೋಚನೆ ಮಾಡಿದರೆ ಅನನ್ಯ ಆಸ್ತಿಂತ ಎಂತೋ ಮಾಮೂಲ ಅರ್ಥ ಆಗಿದೆ. ಅನ್ನೇ ಸದೋಷಾ ಸರ್ವೇಪಿ ನಿರ್ದೋಷೋ ಹರಿರೇಖನಃ. ಆಚಾರ್ಯರೆಲ್ಲ ಹೇಳಿದ ಜೊತೆಗೆ ಇದೆಲ್ಲ ನನ್ವಾಕ್ಯಗಳಲ್ಲ, ಇದು ಬರ್ಕಶ್ರುತೇಶ್ಚೈವ ಸದೋಷಂ ನಾಶ್ಯ ದರ್ಶನ. ಆದ್ದರಿಂದ ಬರ್ಕಶ್ರುತಿ ಅಂತ ಶ್ರುತಿ ಹೇಳ್ತಾ ಇದೆ, ಏನಲ್ಲ ಇದು, ಸದೋಷಂ ನಾಶ್ಯ ದರ್ಶನ. ದೇವರನ್ನು ಎಂದೂ ಕೂಡ ದೋಷದಿಂದ ಕಾಣಕ್ಕೆ ಸಾಧ್ಯವೇ ಇಲ್ಲ. ದೋಷ ಇಲ್ಲದೇ ಇರತಕ್ಕಂಥ ದೃಷ್ಟಿಗೆ ದೇವರು ನಿರ್ದೋಷಿಯಾಗಿ ಕಾಣ್ತಾನೆ. ದೇವರು ದೋಷಿಯಾಗಿ ಕಂಡ್ರೆ ದೇವರ ತಪ್ಪಲ್ಲ, ನಮ್ಮ ಕಣ್ಣಿನ ತಪ್ಪು, ಜ್ಞಾನದ ಪ್ರಮಾಣದ ತಪ್ಪು ಅಂತ. ಮತ್ತೆ ಇನ್ನೂ ಪ್ರಮಾಣ ಕೊಡೋದು ವೇದವಾಕ್ಯ ಆಯ್ತು, ಪುರಾಣ ವಾಕ್ಯಗಳನ್ನು ಮತ್ತೆ ಇನ್ನೂ ಶ್ರುತಿ ವಾಕ್ಯವನ್ನು ಕೊಡ್ತಾರೆ. ಅವಿದ್ಧೋ ವಿದ್ಧವದ್ ವಿಷ್ಣು ಅಜಾತೋ ಜಾತವನ್ ಪುರುಷ ಅಬದ್ಧೋ ಬದ್ಧವಚ್ಚೈವ ಪರಿಚಯತ್ಯಮಿತ್ಯುತಿ. ಅವಿದ್ಧೋ ವಿದ್ಧವತ್ ವಿಷ್ಣು, ವಿಷ್ಣು ಪೆಟ್ಟೆ ಬೀಳೋದಿಲ್ಲ, ಪೆಟ್ಟು ಬಿದ್ದಾಗ ಕಾಣುತ್ತೆ. ಬೀಳಿಸ್ರಾಮ್ ಭೀಷ್ಮಾಚಾರ್ಯ ಹೊಡೆದು ಕೃಷ್ಣನಿಗೆ ರಕ್ತ ಸುರಿದ ಹಾಗಾಯ್ತು. ಅದೇ ರೀತಿಯಲ್ಲಿ ಬೆಳಗೂರು ಹೊಡೆದರು ಕೃಷ್ಣ ಎದ್ದುಬಿಟ್ಟು ಒಬ್ಬ ಮನೆ ಮನೆಗಿದ್ದಾಗ ಹೊಡೆದಿದ್ದು ಕೆಚ್ಚರ ಆಯಿತು ಒಬ್ಬ ಕಂಡ. ವಿದ್ಧವದ್ ವಿಷ್ಣು ಅಜಾತೋ ಜಾತವನ್ ಪುರುಷ, ಹುಟ್ಟಿಯೇ ಇಲ್ಲ, ಹೇಗೆ ಕಾಣಿಸ್ತಾನೆ? ಹುಟ್ಟಿದಂತೆ ಕಾಣ್ತಾನೆ. ಹುಟ್ಟದೇ ಇದ್ದವನು ಹುಟ್ಟಿದಂತೆ ಕಾಣ್ತಾನೆ, ಬೆಟ್ಟು ತಿಂದೇ ಇದ್ದವನು ಬೆಟ್ಟು ತಿಂದಂತೆ ಕಾಣ್ತಾನೆ. ಯಶೋಧೆ ಹೊಡಿಲಿಕ್ಕೆ ಹೋದ್ರೆ ಗಾಬರಿಯಾದಾಗ ಮಾಡ್ತಾನೆ. ಅವೆಲ್ಲ ತಿಂತ ಅಬದ್ಧೋ ಬದ್ಧವಚ್ಚೈವ, ಯಶೋಧೆ ಕಟ್ಟಿಬಿಟ್ಟ ಕೃಷ್ಣ ಏನು ಮಾಡ್ತಾನೆ? ಕಲ್ಲಿನ ಎಳ್ಕೊಂಡು ಹೋಗ್ಬಿಡ್ತಾನೆ. ಬದ್ಧ ನಲ್ಲ ಪರಮಾತ್ಮ, ಆದರೆ ನೋಡೋದಕ್ಕೆ ಯಾಕೆ ಕಾಣಿಸ್ತಾನೆ? ಯಶೋಧೆಯಿಂದ ಕಟ್ಟಲ್ಪಟ್ಟ ಅಂತ ಕಾಣಿಸ್ತಾನೆ. ಅಬದ್ಧೋ ಬದ್ಧವಚ್ಚೈವ ದರ್ಶಯತಿ ಅಮಿತ ದ್ಯುತಿ, ಪರಮ ಅಮಿತ ದ್ವಿತಿಯಾದ ಪರಮಾತ್ಮ ಹಾಗೆ ಕಾಣಿಸ್ತಾನೆ ಹೊರತು, ಜನಕ್ಕೆ ತೋರಿಸ್ತಾನೆ ಹೊರತು, ದೇವರಲ್ಲಿ ಏನಿಲ್ಲ, ಯಾವ ದೋಷಗಳೂ ಇಲ್ಲ. ಅರ್ಥ ಮಾಡ್ಕೋಬೇಕು. ನಾವೇ ನೋಡಿ ಚಂದ್ರನ ನೋಡ್ತೀವಿ ಏನು ತಿಳ್ಕೊಬೋಣ? ಮರದ ದೊಡ್ಡ ಮರ ಇರುತ್ತೆ, ಚಂದ್ರ ನೋಡ್ತೀವಿ, ಮರದ ಮಧ್ಯೆ ಚಂದ್ರ ಕಾಣುತ್ತೆ. ನಮಗೇನು ಕಾಣಿಸುತ್ತಾಗ ಮರ ಭಾರಿ ದೊಡ್ಡದು, ಅದು ಒಂದು ಕಡೆ ಚಂದ್ರ ಪಾಪ ಇಷ್ಟೇ ಇಟ್ಟದಾಗ ಕಾಣಿಸುತ್ತೆ. ಎಷ್ಟು ದೋಷ ಅದು ಮರದ ಮಧ್ಯೆ ಇದ್ದಾರೆ, ಮೊದಲನೇ ತಪ್ಪು. ಮರಕ್ಕಿಂತ ಚಿಕ್ಕದು ಇನ್ನೊಂದು ತಪ್ಪು. ಅವು ಇನ್ನು ಸ್ವಲ್ಪ ತಾವೇ ನೋಡಿದ್ರೆ ಏನಾಗುತ್ತೆ? ಬೆಟ್ಟಕ್ಕೆ ಹತ್ಕೊಂಡಾಗ ಕಾಣಿಸ್ತಾನೆ, ಮರಕ್ಕೆ ಹತ್ಕೊಂಡಾಗ ಕಾಣಿಸ್ತಾನೆ. ಆ್ಯಕ್ಚುಲಿ ಅಲ್ಲಿ ಆಕಾಶಕ್ಕೆ ಹತ್ಕೊಂಡಾಗ ಕಾಣಿಸ್ತಾರೆ. ಆಕಾಶಕ್ಕೂ ಚಂದ್ರ ಮತ್ತೆ ಎಷ್ಟು ದೂರ ಇದೆ? ಇನ್ನು ಫೈನ್ ಇರ್ತದೆ. ನೋಡೋದಕ್ಕೆ ಅಂಟಿಕೊಂಡಾಗ ಕಾಣಿಸ್ತಾರೆ, ಬಟ್ ಅವೆಲ್ಲ ಏನವು ದೋಷ. ಮತ್ತೆ ಕಣ್ಣಾಗಿ ಚಂದ್ರ ಎಷ್ಟು ಕಾಣಿಸ್ತಾನೆ? ಅಂಗೈಗಳ ಕಾಣಿಸ್ತಾನೆ, ಪ್ರಾದೇಶ ಪರಿಮಿತ ಚಂದ್ರ, ಅಂಗೈಗಳ ಕಾಣಿಸ್ತಾನೆ, ಎಲ್ಲ ತಪ್ಪುಗಳೆ. ಅರ್ಥ ಆಯ್ತಾ? ಇವೆಲ್ಲ ಏನು ತೋರಿಸ್, ಚಂದ್ರ ಅಂಬುದು ಕರೆಕ್ಟು, ಅದನ್ನ ಸೈಜ್ ಎಲ್ಲ ತಪ್ಪು ತಪ್ಪು, ಅದರ ಡಿಸ್ಟೆನ್ಸ್ ಎಲ್ಲ ತಪ್ಪು ತಪ್ಪು. ಇವೆಲ್ಲ ನಮ್ಮ ಪರೀಕ್ಷೆ, ನಮ್ಮ ದೃಷ್ಟಿಗೆ ಏನಿದೆ ಅಂತ ಇದ್ದೀಗ ದೋಷ ಇದೆ ಅಂತ. ಆದರೆ ಈ ದೃಷ್ಟಿಯಲ್ಲಿ ಚಂದ್ರನೇ ಸರಿಯಾಗಿ ಕಾಣೋದಿಲ್ಲ, ರಾಮಚಂದ್ರ ಹೇಗೆ ಸರಿಯಾಗಿ ಕಾಣಿಸ್ತಾನೆ ಹೌದಲ್ಲ, ಈ ಚಂದ್ರನೇ ಸರಿಯಾಗಿ ಕಾಣದೆ ಹೋದಾಗ ರಾಮಚಂದ್ರ ಹೇಗೆ ಕಾಣಿಸ್ತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ತಿಳಿಯಿ. ಅಬದ್ಧೋ ಬದ್ಧವಚ್ಚೈವ ಪರಿಚಯ ಜಮಿತ ಜ್ಯುತಿ ಇತಿ ಪೈಂಗಿ ಶ್ರುತಿಶ್ಚೈವ ಪ್ರಾಹ ನಿರ್ದೋಷ ತಾಂ ಹರೇ. ಅದು ವರ್ಕ ಶ್ರುತಿ, ಇದು ಪೈಂಗಿ ಶ್ರುತಿ. ಪೈಂಗಿ ಶ್ರುತಿ ಕೂಡ ಹೀಗೆ ಶ್ರೀಹರಿಯ ನಿರ್ದೋಷತ್ವವನ್ನು ಹೇಳ್ತಾ ಇದೆ. ಅಪರೀಕ್ಷಿತ ದೃಷ್ಟೈವ ಸದೋಷೋ ದೃಶ್ಯತೆ ಹರಿ, ಪರೀಕ್ಷಾ ದರ್ಶನೇನೈವ ದೃಶ್ಯೋ ದೋಷೋ ಹರೇ ಕ್ವಚಿತ್. ಇತಿ ಪೈಂಗಿ ಶ್ರುತಿಶ್ಚಾಹ ಪ್ರಮಾಣಂ ಹಿ ಪರೀಕ್ಷಿತ. ಅಪರೀಕ್ಷಿತ ದೃಷ್ಟಿ ದೃಷ್ಟೈವ ಸದೋಷೋ ದೃಶ್ಯತೆ ಹರಿ. ಅಪರೀಕ್ಷಿತ ದೃಷ್ಟಿ, ಎಲ್ಲೆಲ್ಲಿ ದೋಷ ದೇವರಲ್ಲಿ ದೋಷ ಕಾಣಿಸ್ತದೆ ಅಷ್ಟೇ ಅಂತ ತಿಳ್ಕೊಂಡ್ಬಿಡ್ಬೇಕು. ಇವ್ರ ಪ್ರಮಾಣ ಸರಿ ಇಲ್ಲ, ಇವ್ರ ಕಣ್ಣೇ ಸರಿ ಇಲ್ಲ ಅಂತ ತಿಳ್ಕೊಬೇಕೆ ಹೊರತು. ಒಳ್ಳೆ ಫಸ್ಟ್ ಕ್ಲಾಸ್ ಎಲ್ಲರೂ ಊಟ ಮಾಡ್ತಾರೆ, ಒಬ್ಬನೇ ತನಕ ಕಹಿ ಅಂತ ಇದು ಮಾಡಿಬಿಟ್ಟ, ನಾಲಿಗೆ ಸರಿ ಇಲ್ಲ. ಗೊತ್ತಾಯ್ತಾ? ನಿರೋಗಿಗಳಿಗೆ ಹೇಗೆ ಕಾಣಿಸ್ತಾ ಇದೆ? ಒಳ್ಳೆ ಆಹಾರ. ನಿರೋಗಿ ಆದವನು ಏನು ಕಾಣಿಸುತ್ತದೋ ಕಹಿ ಕಾಣಿಸ್ತದೆ. ಆ ದೋಷ ಇಲ್ಲಿದೆ, ವಸ್ತುವಿನಲ್ಲಿಲ್ಲ, ಅವನಲ್ಲೇ ಇದೆ. ಸಬ್ಜೆಕ್ಟಿವ್ ಇರೋದು, ಆಬ್ಜೆಕ್ಟಿವ್ ಇರೋದ್ರ ಸಬ್ಜೆಕ್ಟಿವ್ ಇರೋ. ಆದ್ದರಿಂದ ಅಪರೀಕ್ಷಿತ ದೃಷ್ಟ್ಯಾ ಏವ ಸದೋಷೋ ದೃಶ್ಯತೆ ಹರಿ. ಅಪರೀಕ್ಷಿತವಾದಂಥ ದೃಶ್ಯನ ಎಲ್ಲಿದೆ ಅಲ್ಲಿ ದೇವರಲ್ಲಿ ದೋಷ ಕಾಣುತ್ತೆ ಹೊರತು, ಪರೀಕ್ಷಾ ದರ್ಶನೇ ನೈವ ದೃಶ್ಯೋ ದೋಷೋ ಹರಿ ಕ್ವಚಿತ್. ಪರೀಕ್ಷೆ ಪೂರ್ವಕವಾದ ದರ್ಶನ ಮಾಡಿದಾಗ ದೇವರಲ್ಲಿ ಏನು ಕಾಣೋದಿಲ್ಲ, ಕ್ವಚಿತ್, ಎಲ್ಲೆಲ್ಲೂ ದೋಷ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪೈಂಗಿ ಶ್ರುತಿಶ್ಚಾಹ, ಇದೇ ರೀತಿ ಪೈಂಗಿ ಶ್ರುತಿ ಇದನ್ನು ಹೇಳಿದೆ. ಪೈಂಗಿ ಶ್ರುತಿಶ್ಚೈವ ಏವ ಪರ್ಕ ಶ್ರುತಿಗೆ, ಇಲ್ಲಿ ಪೈಂಗಿ ಶ್ರುತಿ ಮತ್ತೆ ಹೇಳಿದ್ದಕ್ಕೆ ಚಾಹ ಪ್ರಮಾಣಂ ಹಿ ಪರೀಕ್ಷಿತ. ಆದ್ದರಿಂದ ಪ್ರಮಾಣ ಅಂತ ಹೇಳಿದರೆ ಪರೀಕ್ಷಿತ ಪ್ರಮಾಣ ಪ್ರಮಾಣನೇ ಹೊರತು ಬರೀ ಪ್ರಮಾಣ ಅಂತ ಕರಿಬಾರ್ದು. ಆದ್ದರಿಂದ ಆಚಾರ್ಯ ಬರೀ ಇಂದ್ರಿಯಂ ಅಕ್ಷಂ ಅಂತ ಹೇಳಲಿಲ್ಲ, ಅದೃಷ್ಟಂ ಇಂದ್ರಿಯಂತ ಅಕ್ಷಂ ನಿರ್ದೋಷಾಸ್ತೇಂದ್ರಿಯ ಸನ್ನಿಕರ್ಷ ಪ್ರತ್ಯಕ್ಷಂ. ಗೊತ್ತಾಯ್ತಾ? ಕಣ್ಣು ಸರಿ ಇರಬೇಕು, ವಸ್ತು ಸರಿ ಇರಬೇಕು, ಡಿಸ್ಟೆನ್ಸ್ ಸರಿ ಇರಬೇಕು, ಅವಾಗ ಬರೋ ಜ್ಞಾನ ಸರಿಯಾದ ಜ್ಞಾನ. ಕಣ್ಣು ಸರಿ ಇದೆ, ಪುಸ್ತಕ ಹತ್ರ ಇಟ್ಕೊಂಡು ಹೋಗ್ತಾರೆ, ಅಕ್ಷರ ಕೂಡ ಕಾಣೋದಿಲ್ಲ. ಇಷ್ಟು ಹತ್ರ ಇಟ್ಕೊಂಡು ಏನು ಕಾಣಿಸುತ್ತೆ? ತುಂಬ ದೂರ ಇಟ್ಕೊಂಡ್ರೆ ಕಾಣಿಸುತ್ತೆ. ಆಪ್ಟಿಮಮ್ ಡಿಸ್ಟೆನ್ಸ್ ಇರಬೇಕಲ್ಲ. ಗೊತ್ತಾಯ್ತಾ? ಡಿಸ್ಟೆನ್ಸ್ ಸರಿ ಇರಬೇಕು, ಕಣ್ಣು ಸರಿ ಇರಬೇಕು, ವಸ್ತು ಎಕ್ಸಿಸ್ಟೆನ್ಸ್ ಇರಬೇಕು. ಅವಾಗ ಕಂಡ ಜ್ಞಾನ ಏನದು? ಸರಿಯಾದ ಜ್ಞಾನ. ಹೊರತು ಇಲ್ಲದವರು ಸರಿಯಾದ ಜ್ಞಾನ ಅಲ್ಲ. ಅಂದರೆ ಭೌತಿಕ ಪದಾರ್ಥಗಳಲ್ಲೇ ನಮ್ಮ ದೃಷ್ಟಿ ಕೈ ಕೊಡಬೇಕಾದ್ರೆ ಅತೀಂದ್ರಿಯ ಪದಾರ್ಥದಲ್ಲಿ ಹೇಗೆ ಸರಿ ಕೊಡುತ್ತದು? ಅರ್ಥ ಆಯ್ತಾ? ಆದರೆ ಸರಿ ಪರೀಕ್ಷೆ ಮಾಡಿ ಸರಿಯಾಗಿದ್ದ ಮಾತ್ರ ಸರಿಯಾದ ಜ್ಞಾನ ಕೊಡೋದು. ಆದರೆ ಅವರೇ ಮಾಡಿಬಿಟ್ರೆ ಮಾಯಾವಾದದೊಳಗೆ ಎಂದೂ ಸರಿ ಜ್ಞಾನ ಕೊಡೋದಿಲ್ಲ ಅಂತ ಹೇಳ್ಬಿಟ್ರೆ ಹೇಳಿದ್ದೆ, ಅದು ತಪ್ಪು. ಹಾಗಿದ್ರೆ ನಾವು ವ್ಯವಹಾರ ಮಾಡೋ ವ್ಯವಹಾರಗಳು ಏನಂತಾಗೋದು? ತಪ್ಪು ಅಂತಾಯ್ತು. ಹಾಗಲ್ಲ, ನ ಪರೀಕ್ಷಾನವಸ್ಥಾ ಸಾಕ್ಷ್ಯಸಿದ್ಧೇತು ಅಸಂಶಯ ಮಾನಸೇ ದರ್ಶನೇ ದೋಷಾಹ ಶುಣವೈ ಸಾಕ್ಷಿ ದರ್ಶನೇ. ಈಗ ಹಾಗಿದ್ರೆ ಪರೀಕ್ಷೆ ಎಲ್ಲಿಯವರಿಗೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಪರೀಕ್ಷೆ ಮಾಡೋದಕ್ಕೆ ಎಂಡ ಬೇಕಲ್ಲ ಅಂತ ಕೇಳಿದರೆ, ನ ಪರೀಕ್ಷಾ ಅನವಸ್ಥಾಶ್ಚ, ಅನವಸ್ಥ ಎಂಡ್ಲೆಸ್ ಆಗೋದಿಲ್ಲ. ಪರೀಕ್ಷೆಗೊಂದು ಕೊನೆ ಇದೆ. ಯಾವುದು ಕೊನೆ ಅಂದರೆ ಸಾಕ್ಷಿ ಸಿದ್ಧೇತು ಅಸಂಶಯ. ಸಾಕ್ಷಿಯಿಂದ ಸಿದ್ಧವಾದ ಮೇಲೆ ಏನಾಯಿತು? ಸಂಶಯ ಹೊರಟೋಯ್ತು. ಅಲ್ಲಿವರೆಗೂ ಪರೀಕ್ಷೆ ಮಾಡಬಹುದು. ಸಾಕ್ಷಿ ಸಿದ್ಧ ಆದ ಪರೀಕ್ಷೆ ಮಾಡೋ ಚಾನ್ಸ್ ಇದೆ. ಹೋಗ್ತಿದ್ದ ದೂರದ ತುಂಬ ಬಾಯಾರಿಕೆ ಆಗಿತ್ತು. ಒಳ್ಳೆ ಬಟ ಬಟ ಮಧ್ಯಾಹ್ನ ನೋಡಿದ, ನೀರು ಕಂಡಕ್ಕೆ ಕಾಣ್ತು, ಓಡದ ಹೋಗಬೇಕು ಅಂತೇಳಿ. ನಾನು ನೋಡಿದ್ರೆ ನೀರಿಲ್ಲ, ಯಾಕೆ ಹೋಗ್ತೀಯ ಇಲ್ಲಿ, ಅದೇನು ತಿಳ್ಕೊಂಡಿದ್ಯಾ? ಬರೀ ಮರಿ ಇದು ಮಿರೇಜ್, ಮರೀಚಿಕೆ ಅಂತೇಳಿ, ಮರೀಚಿಕೆ ಮಿರೇಜ್ ಒಂದೇ ರೀತಿ ಪದ ಬಂದಿವೆ ಇಂಗ್ಲೀಷು ಮತ್ತು ಇಂಗ್ಲೀಷ್ ಸಂಸ್ಕೃತದಲ್ಲಿ ಕೂಡ. ಆಮೇಲೆ ಏನು ಮಾಡ್ದ, ಹೌದಾ ಅಂತ ತಿಳ್ಕೊಂಡು ಪಾಪ ಮುಂದೆ ಹೋದ, ಮತ್ತೆ ನೀರು ಕಾಣಿಸ್ತು. ಅವಾಗ ಏನು ಮಾಡ್ದ, ಇನ್ನೊಬ್ರು ಹೇಳಿದ ಅಲ್ಲ ಅಂತ ಹೇಳಿದ. ಆಯಿತು ಅಂತ ಮತ್ತೆ ಹೋಗಿ ನೋಡ್ತಾರೆ, ಆ್ಯಕ್ಚುಲಿ ಸರೋವರ. ಇವರೇನು ತಿಳ್ಕೊಂಡ್ರಿ, ಎಲ್ಲ ಮೂರಾಕ್ ಬಸ್ ಆಯ್ತು, ಅವ್ರನ್ನ ಹೊಸ ತಿಳ್ಕೊಂಡ್ಬಿಟ್ಟು ಸರೋವರ. ಇನ್ನೂ ಕೆಲಸ ಹೇಳಿದ್ರು, ಇಲ್ಲ ರೀ ಅದು ಕಾಣಿಸುತ್ತೆ, ಹೆದರಿಯೋದ್ರೆ ಕಾಣಿಸ್ಲಿಲ್ಲ ಸರೋವರ ಅಂತ, ಹತ್ರ ಹೋದಾಗಲು ಬಸ್ ಹೋಗಿಬಿಡ್ತಲ್ಲ ಅಂತ ಹೇಳಿದ. ಸ್ಟಿಲ್ ಮತ್ತೆ ಮುಂದೆ ಹೋದ, ಪಾಪ ಕೈ ಹಾಕಿದೆ, ನೀರು ತಣ್ಣಗಿದೆ, ಇನ್ನೂ ಗ್ಯಾರಂಟಿ. ಈ ಪರೀಕ್ಷೆ ಮಾಡ್ತಾ ಮಾಡ್ತಾ ಹೋದ, ಕೊನೆಗೆ ಏನು ಮಾಡ್ದ, ಕುಡ್ದೆ ಬಿಟ್ಟು ಬಾಯಕ್ಕೆ ಆಯಿತು, ಬಾಯಕ್ಕೆ ಹೋಗ್ಬಿಡುತ್ತೆ. ಇನ್ಯಾರೋ ಬಂದದ್ದು, ಕುಡಿದ್ ನೀರಲ್ಲ ಅಂದರು. ಅವಾಗೇನಂತ ಅವನು, ಹುಚ್ಚ ಏನು ಬುದ್ಧಿ ಇಲ್ಲ ಅಂತ ಹೇಳಿ. ಅದಕ್ಕೆ ಕುಡಿದಾಗಿದೆ, ಈಗಾಗಲೇ ಕುಡಿದಾಗಿದೆ, ಬಾಯಾರಿಕೆ ಹೋಗಿಬಿಟ್ಟಿದೆ, ಅದು ಎಂಡ ಮುಂದುವರಿತಾರೆ. ಅದಕ್ಕೆ ಸಾಕ್ಷಿ ಸಿದ್ಧೆ ಇದು ಅಸಂಶಯ. ಅಲ್ಟಿಮೇಟ್ ಅಂದರೆ ಯಾವಾಗ ಆ ಪರೀಕ್ಷೆ ಆ ಸ್ಥಿತಿಯಲ್ಲಿ ಮತ್ತೆ ಪ್ರಶ್ನೆ ಬರೋದು. ಇದು ಅರ್ಥ ಮಾಡಿಕೊಂಡ್ರೆ ಅನೇಕರು ಏನು ಮಾಡಿಬಿಡ್ತಾರೆ, ಅನೇಕ ಪಥಗಳು ಸುಳ್ಳಾಗಿವೆ, ಸೊ ನಿಮ್ಮ ಮಧ್ಯವತ್ತನ ಯಾಕೆ ಸುಳ್ಳಾಗಬಾರ್ದು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೇನು ಹೇಳಬೇಕು, ಸಾಕ್ಷಿ ಸಿದ್ಧೆ ಇದು ಅಸಂಶಯ. ಮನಸ್ಸಿಗೆ ಯಾವುದಾಗುತ್ತೆ, ಅಪ್ಲೈ ಆಗುತ್ತೆ, ಇಲ್ಲಿ ಮನಸ್ಸಿಗೆ ಏನಾಗುತ್ತೆ, ಮುಟ್ಟುತ್ತೆ. ಬೇರೆ ಮಾತುಗಳು ಮುಟ್ಟೋದಿಲ್ಲ. ನೀವು ಸುಳ್ಳು ಅಂದರೆ ಹೇಗೆ ಮುಟ್ಟುತ್ತದ? ನೀವಿರೋದು ಸುಳ್ಳು, ನಿಮ್ಮೆಲ್ಲ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂದ್ಬಿಟ್ಟು ಯಾರಾಗುತ್ತಾಗ ಬಡವನಿಗೆಲ್ಲ ಸುಳ್ಳು ಅಂದ್ರೆ ಸ್ವಲ್ಪ ಖುಷಿಯಾಗುತ್ತೆ, ಶ್ರೀಮಂತನಿಗೆಲ್ಲ ಸುಳ್ಳು ಅಂದರೆ ಗಾಬರಿ ಆಗಿಬಿಡುತ್ತೆ, ಇಷ್ಟನ್ನು ಮಾಡಿದ್ದಲ್ಲಿ ಏನಾಯಿತು ಅವನಿಗೆ, ಇದಾಗಿಬಿಡುತ್ತೆ, ಅದೆಲ್ಲ ತಪ್ಪು. ಆದ್ದರಿಂದ ಮನುಷ್ಯನಿಗೆ ಸತ್ಯ ಅಂದಾಗ, ದೇವರಿದ್ದಾನೆ ಅಂದಾಗ, ನಾವು ಅಸ್ವತಂತ್ರ ಅಂದಾಗ, ನಮ್ಮ ದುಃಖ ಹೋಗ್ಲಿಕ್ಕೆ ದಾರಿ ಇದೆ ಅಂತ ಹೇಳಿದಾಗ, ದೇವರು ಕೊಡ್ತಾನೆ ಅಂತ ಹೇಳಿದಾಗ, ಎಲ್ಲ ಏನಾಗ್ತಾ ಹೋಗುತ್ತೆ ಅವೆಲ್ಲ ಕೂಡ ಎಲ್ಲ ಕನ್ವಿನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸಾಕ್ಷಿ ಸಿದ್ಧಿ ಇದು ಅಸಂಶಯ. ಇದು ಎಂಡಿಂಗ್ ಸಾಕ್ಷಿ, ಬೇರೆಯವರಿಗೆ ಸಾಕ್ಷಿ ಎಂಬ ಪ್ರಮಾಣದ ಕಾನ್ಸೆಪ್ಟೇ ಗೊತ್ತಿಲ್ಲ. ಆಚಾರ್ಯ ಹೇಳೋಕ್ಕಿಂತ ಮುಂಚಿತವಾಗಿ ಈ ಸಾಕ್ಷಿ ಅಂತ ಒಂದಿದೆ ಅನ್ನೋದನ್ನು ಯಾರೂ ಗಮನಿಸಿರಲಿಲ್ಲ. ಆಚಾರ್ಯ ಹೇಳಿದ ಮೇಲೆ ಗೊತ್ತಾಯಿತು ಇದು ಎಂಡಿಂಗ್. ಅಷ್ಟೇ ಅಷ್ಟೇ ಅಷ್ಟೇ, ಮತ್ತೆ ಜನಗಳು ಯೋಚನೆ ಮಾಡೋ ಶಕ್ತಿನೇ ಇಲ್ಲ. ಹೌದೌದು, ಒಂದು ಕಡೆಗೆ ಕಾಲ ಇರೋದು ಹಾಗೆ, ಜನರ ಸ್ವಭಾವ ಇರೋದು, ಹುಟ್ಟೋದೇ ಅಂತ ಜನಗಳು ಜಾಸ್ತಿ, ಜೊತೆಗೆ ಉಳಿದವರಿಗೆ ನಿತ್ಯ ಸಂಸಾರಗಳು ನೆಕ್ಸ್ಟ್ ಇದ್ದಾರೆ. ಯೋಗ್ಯರಿಗೆ ಅವರ ಸವಾಸ, ಅದರಿಂದ ಅವರು ಹಾಳಾಗ್ತದೆ. ಇವರು ಯೋಗ್ಯರ ವಾತಾವರಣ ಏನು ಮಾಡಬೇಕು, ಇವರೀಗ ಆದಷ್ಟು ಮಿನಿಮಮ್ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಹುಚ್ಚಾವಳಿ ಅದೇ ಭಗವಂತಿಗೆ ತಿಳ್ಬೇಕಲ್ಲ, ಅದಕ್ಕೆ ಈ ಜನಸಂಸದಿ ಜನರ ಮಧ್ಯೆ ಅದನ್ನು ಸೇರೋ ವಿಯುಕ್ತ ದೇಶ ಸೈವಿತ್ತು, ಅವೆಲ್ಲ ಇದ್ದಾಗ ಏನಾಗುತ್ತೆ, ಬುದ್ಧಿ ಕೆಡೋ ಚಾನ್ಸಸ್ ಭಾಳ ಕಡಿಮೆ. ಇಲ್ಲ ಪರೀಕ್ಷೆ ನಾಳೆ ಇಟ್ಕೊಂಡು ಎಲ್ಲ ಲಾಟಿ ಹೊಡಿತಾ ಕೂತ್ರೆ ಫೇಲ್ ಆಗ್ತಾನೆ ಹಾಕಿ. ಅವಾಗ ಏನು ಮಾಡ್ಬೇಕು, ಅದು ಸೀರಿಯಸ್ ಆಗಿ ಒಬ್ಬನೇ ಕೂತ್ಕೊಂಡು ಹೇಗೆ ಓದಬೇಕು, ಹಾಗೆ ತತ್ವ ನಿಶ್ಚಯ ಆಗಬೇಕಾದ್ರೆ ಆ ರೀತಿ ಇದ್ರೆ ಸಾಧ್ಯನೇ ಹೊರತು ಇದೆಲ್ಲ ಮೆಜಾರಿಟಿಯಿಂದ ತೀರ್ಮಾನ ವಿಚಾರಗಳೆಲ್ಲ ಇವೆಲ್ಲ. ಇದೇ ಸಾಧನೆ ಮಾಡ್ತಿರೋದೇನು, ಮುಂದೆ ಅವ್ರ ಜವಾಬ್ದಾರಿ, ನಾಳೆ ಕಳ್ಸಿ ನೋಡಬೇಕು ಬಗ್ಗೆ. ನಮ್ಮ ಸಾಧನೆ ಮಾಡ್ಕೊಂಡವ್ರೆ, ಹೌದೌದು, ಎಲ್ಲ ಸಾಧನೆ ಕಡಿಮೆ, ತಪ್ಪುಗಳ ಚಾನ್ಸಸ್ ಜಾಸ್ತಿ, ಅದೆಲ್ಲ ಆಗುತ್ತೆ. ಅದಕ್ಕೆ ಅವರ ಬಟ್ ಯೋಗ್ಯರಿಗೆ ಎಂಥ ಅವಸರೂ ಸಾಧನೆ ಮಾಡ್ತಾರೆ. ಯೋಗ್ಯರು ಎಂಥ ಅವಸರೂ ಮಾಡೇ ಮಾಡ್ತಾರೆ. ಎಷ್ಟು ಇದರಲ್ಲಿದ್ದ ಕೂಡ ಹುಡುಗ ಪಾಸ್ ಆಗ್ತಾರಲ್ಲ ಆ ಟೈಪ್. ಮಾನಸೇ ದರ್ಶನೇ ದೋಷಾಹ ಶೂರ್ಣವೈ ಸಾಕ್ಷಿ ದರ್ಶನಿ, ಭಾಳ ಇಂಪಾರ್ಟೆಂಟ್ ಎಲ್ಲ, ಒಂದೊಂದು ಭಾಳ ಇಂಪಾರ್ಟೆಂಟ್ ಲೈನ್. ಮಾನಸೇ ದರ್ಶನೇ ದೋಷಾಹ ಶೂರ್ಣವೈ ಸಾಕ್ಷಿ ದರ್ಶನಿ. ಮಾನಸಿಕ ಜ್ಞಾನದಲ್ಲಿ ತಪ್ಪಾಗಬಹುದು, ಸಾಕ್ಷಿ ಜ್ಞಾನದಲ್ಲಿ ತಪ್ಪಾಗೋದಿಲ್ಲ. ಅರ್ಥ ಆಯ್ತಾ? ಈಗ ದೂರದಿಂದ ನೋಡಿದ್ರೆ ನೀರು ಕಂಡಕ್ಕೆ ಕಾಣಿದೆ, ಅದು ಮನಸ್ಸಿನ ಜ್ಞಾನ. ಅದು ಆದರೆ ಕುಡಿದಾಗ ನೀರು ಅಂತ ಗೊತ್ತಾಯ್ತು, ಅದು ಸಾಕ್ಷಿಯ ಜ್ಞಾನ. ಅರ್ಥ ಆಯ್ತಾ? ಈಗ ಸಾಕ್ಷಿಯ ಜ್ಞಾನ ಎಂದೂ ಮೋಸ ಮಾಡೋದಿಲ್ಲ, ಹೊರಗಿನ ಜ್ಞಾನ ಮೋಸ ಮಾಡೋ ಚಾನ್ಸ್ ಇದೆ. ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು, ಯಾವಾಗಲೂ ಸಾಕ್ಷಿ ದರ್ಶನ, ಸಾಕ್ಷಿಯಿಂದ ನೋಡಿ ಅಭ್ಯಾಸ ಮಾಡಿಬಿಟ್ರೆ ಏನಾಗುತ್ತಾಗ ಸರಿ ಹೋಗು. ಸಾಕ್ಷಿ ಫಂಕ್ಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕದು, ಮನಸ್ಸಿನಲ್ಲಿ ದೋಷ ಇರಬಾರ್ದು ಫಸ್ಟ್. ಕಾಮ ಕ್ರೋಧ ಇದ್ದರೆ ವಿಷಯ ಗೊತ್ತಾಗೋದು. ಅವ್ರು ಹೇಳಿ ಭಯ ಸಡಬೇಡ ಅಂತಾರಲ್ಲ, ಭಯ ಸಡಂದ ತಕ್ಷಣ ನ್ಯಾಯ ಸರಿ ಸಿಗೋದಿಷ್ಟು. ಅದು ಮನಸ್ಸಿನಲ್ಲಿ ಇದರಿಬಾರ್ದು, ದೋಷ ಇರಬಾರ್ದು. ದೋಷ ಇರೋದ್ರಬೇಕಾದ್ರೆ ಏನು ಮಾಡಬೇಕಾಗ, ಜಿತೇಂದ್ರಿಯತ್ವಾದಿ ಗುಣಗಳು ಸಂಪಾದನೆ ಮಾಡ್ತದೆ. ಆಗ ನಮಗೆ ಸ್ಪಷ್ಟವಾಗಿ ಸಾಕ್ಷಿ ಎಕ್ಸಿಬಿಟ್ ಆಗಿದೆ. ಸಾಕ್ಷಿ ಎಕ್ಸಿಬಿಟ್ ಆದಮೇಲೆ ತಪ್ಪು ತಿಳ್ಕೊಳ್ಳೋ ಚಾನ್ಸೇ ಇದೆ. ಸುದೃಢೋ ನಿರ್ಣಯೋ ಯತ್ರ ಹೇಯಂ ತತ್ ಸಾಕ್ಷಿ ದರ್ಶನ. ಸಾಕ್ಷಿ ದರ್ಶನ ಕ್ರಾಸ್ ಕ್ರಾಸ್ ವೆರಿಫಿಕೇಶನ್ ಏನಂದರೆ, ಸುದೃಢೋ ನಿರ್ಣಯ, ಅತ್ಯಂತ ದೃಢವಾದ ನಿರ್ಣಯ, ಇದು ಸಾಕ್ಷಿ ದರ್ಶನ. ಪ್ರಹ್ಲಾದನಿಗೆ ಹಾಗೆ ಬಂದಿದ್ದಕ್ಕೇನೆ ಇದೇನು ಮಾಡ್ದ, ಪಡೀರಿ ಪಡೀರಿ ಕಡೀರಿ ಏನು ಮಾಡಿದ್ರು ಬಿಡೋದಿಲ್ಲ ಅಂತ ಹೇಳಿದ. ಬಟ್ ಅಷ್ಟು ಆದವರು ಏನು ಮಾಡಿಬಿಡ್ತಾರೆ, ಸರಿ ಬಿಡಿ ಆ ನಿಮ್ಮದೇ ಸರಿ ಅಂದ್ಬಿಟ್ಟ. ಅರ್ಥ ಆಯ್ತಾ? ಸಾಕ್ಷಿಗೆ ಮುಟ್ಟಿದಾಗ ಮನುಷ್ಯ ಎಂಥ ಸತ್ಯವನ್ನು ಬೇಕಾದ್ರೆ ಹಠ ಹೇಳೋದು ಸಾಧಿಸುತ್ತೆ. ಸಾಕ್ಷಿ ಮುಟ್ಟದೆ ಹೋದ ಕಾಲಕ್ಕೆ ಏನು ಮಾಡ್ತಾನೆ ಅವನು, ಈ ಬೆಟ್ಟಿಂಗ್ಸ್ ಕಟ್ಟೋದು ಸುಮ್ಮನೆ ನೋಡೋದು, ಅವ್ರು ಬಂದರೂ ಬಂದಿಲ್ಲ ಗಲಾಟೆ ಶುರು ಮಾಡಿದರು, ಆಮೇಲೆ ಮಾಡಿದೆ ಬೆಟ್ಟಿಂಗ್ಸ್ ಅಂತ ಹೇಳಿದ. ಅವ್ರು ಸ್ವಲ್ಪ ಯೋಚನೆ ಮಾಡ್ತಾನೆ, ಸುಮ್ಮನೆ ಹೇಳೋದಾರೆ ಬೆಟ್ಟಿಂಗ್ಸ್ ಅಂತ ಅಷ್ಟೇನಾಯ್ತಾಗ ಸ್ವಲ್ಪ ಹುಷಾರಾದ, ಅದು ಲಕ್ಷ ರೂಪಾಯಿ ಅಂತ ಗಾಬರಿ ಆಗಿಬಿಟ್ಟ. ಆಮೇಲೆ ಬೇಡವಾರ ಯಾಕೆ ತಟ್ಟೆ ಬರ್ದೆ ಅಂತ ಬಿಟ್ಟರೆ ಸಾಲ ಹೋಗಿದೆ ನಿಲ್ಸ್ತೊಂಬದಿ. ಬಟ್ ಯಾವಾಗ ಕರ್ತಾನೆ ಓದಬೇಕು, ಕೋಟಿ ಆದ ಸರಿ ಕೊಡ್ತೇನೆ ಅಂತೇಳಿ. ಅದಕ್ಕೆ ಏನಿದೆ ಅವನಿಗೆ ಗ್ಯಾರಂಟಿ ಇದೆ, ನನಗೆ 100% ಗ್ಯಾರಂಟಿ. ಅವ್ರು ಇನ್ನೂ ಕೊಡ್ತೀವಿ, ಕೊಡಬೇಕಾದ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ ಗ್ಯಾರಂಟಿ ಇದ್ದ. ಇಂಥವಾದ್ರೂ ಕೊಡೋದಿಲ್ಲ. ಅದು ಇಂಥ ಒಂದು ಜ್ಞಾನ ಎಲ್ಲಿ ಬರೋದು? ಹಠದಿಂದ ಕೊಡೋದು ಬೇರೆ, ಹಠದಿಂದ ಕೊಟ್ಟರೆ ಮಾನಸ ದೋಷ. ಅದು ಕನ್ವಿನ್ಸ್ ಆಗಿ ಕೊಟ್ಟಾಗ ಅದು ಸಾಕ್ಷಿ ದರ್ಶನ ಅಂತ ತಿಳ್ಕೊಂಡ್ಬಿಡಿ. ಸುದೃಢವು ನಿರ್ಣಯವು ಯತ್ರ ಧ್ಯೇಯಂನ ಸಾಕ್ಷ್ಯ ದರ್ಶನ. ನಾವು ಗ್ರಂಥ ಎಲ್ಲ ಓದ್ತೇವೆ, ಇದೆಲ್ಲ ತಾವು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಅಂತ ಆಗುತ್ತೆ. ಚಿಕ್ಕ ಹುಡುಗ 4-16 ಯಾರು ಹೇಳ್ತಾರೆ ಅಂದರೆ ಮಿಸ್ ಹೇಳ್ತಾರೆ ಅಂತ ಬಿಡ್ತಾರೆ ಅಷ್ಟೇ, ಜಾಸ್ತಿ ಗೊತ್ತಿಲ್ಲ. ಅವ್ರು ಹೊಡೆದ್ಬಿಟ್ಟು ಚೇಂಜ್ ಮಾಡ್ತಾರೆ ಬೇಕಾದ್ರೆ ಅವ್ರು 20-21 ನನ್ನ ಗಂಟೆ ಆಯಿತು ಅಂತ. ದೊಡ್ಡವರಾದ್ಮೇಲೆ ಅವ್ರು ಹೇಳ್ತಾರೆ ಹೇಳ್ತಾರೆ ಸಾಕ್ಷಿ ನಾನು ತೋರಿಸ್ತೇನೆ ಅಂತ ಹೇಳ್ತಾರೆ, ನಾನು ತೋರಿಸ್ತೇನೆ ನೋಡಿ. ಆ ಸ್ಥಿತಿ ಬಂದಾಗ ಕನ್ವಿಕ್ಷನ್ ಅಂತ ಕರೀತಾರೆ. ಗೊತ್ತಾಯ್ತಾ? ಪುಸ್ತಕ ಓದಿದ ಜ್ಞಾನ ಬಂದು ಇನ್ಫಾರ್ಮೇಷನ್ ಅಷ್ಟೇ, ಪುಸ್ತಕ ಓದಿದಾಗ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ, ಜ್ಞಾನ ಅಲ್ಲ. ಅನುಭವಕ್ಕೆ ಬಂದಾಗ ಏನಾಗುತ್ತೆ ಅದು? ಅದು ಜ್ಞಾನ ಆಗುತ್ತೆ. ಸೊ ಮೊದಲೇ ಇವ್ರನ್ನೆಲ್ಲ ಜ್ಞಾನಿಗಳಂತ, ಸ್ಟೂಡೆಂಟ್ಸನ್ನು ಜ್ಞಾನಿಗಳಂತ ಕರೆಯೋದಿಲ್ಲ. ಅದು ತಿಳ್ಕೊಂಡಾದ್ಮೇಲೆ ಏನಾಗ್ತಾನ ಅವನು, ಆಗ ಜ್ಞಾನಿ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಓದೋ ಸ್ಟೇಜ್ ಬೇರೆ, ಜ್ಞಾನದ ಸ್ಟೇಜ್ ಬೇರೆ. ಇವತ್ತು ಓದೋ ಸ್ಟೇಜಿನ ಜ್ಞಾನ ಸ್ಟೇಜ್ ಅಂತ ತಿಳ್ಕೊಂಡ್ರೆ ಅಹಂಕಾರ ಬರೋದು, ಅರ್ಥ ಆಯ್ತಾ? ಓದಿದ ಮೇಲೆ ಓದಿಲ್ಲ ಅಂತ ತಿಳ್ಕೊಂಡು ವಿನಯ ಅಂತ ಕರೀತ, ಅಷ್ಟೇ ವ್ಯತ್ಯಾಸ. ಇಲ್ಲದ ತಿಳ್ಕೊಂಡಾಗ ಅಹಂಕಾರ, ಇದ್ದದ್ದು ಕಡಿಮೆ ಅಂತ ತಿಳ್ಕೊಂಡಾಗ ಅದು ವಿನಯ. ಸುದೃಢೋ ನಿರ್ಣಯೋ ಯತ್ರ ಧ್ಯೇಯಂ ತತ್ ಸಾಕ್ಷಿ ದರ್ಶನಂ ಇಚ್ಛಾಜ್ಞಾನಂ ಸುಖಂ ದುಃಖಂ ಭಯಾಭಯ ಕೃಪಾದಯ ಸಾಕ್ಷಿ ಸಿದ್ಧಾನ ಕಷ್ಟಿ ತತ್ರ ಸಂಶಯವಾನ್ ಕ್ವಚಿತ್. ಈಗ ಅಂತ ಕೆಲವು ಕೆಲಸ ಎಲ್ಲರಿಗೂ ಗೊತ್ತಿರೋ ಕೇಸ್ ಹೇಳಿಬಿಡ್ತಾರೆ. ಇಲ್ಲಿ ಡೌಟ್ ಇದೆ ನೋಡಿ ನಿಮಗೆ, ಸಾಕ್ಷಿಯಿಂದ ಗೊತ್ತಾಗೋ ವಿಚಾರಗಳು ಯಾವುದು ಅಂದರೆ ಇಚ್ಛಾ, ನನಗೆ ಇಚ್ಛೆ ಇದೆ. ಇದು ಹೇಳೋ ಪ್ರಮಾಣ ಯಾವುದಿಗೆ? ಸಾಕ್ಷಿ ನನಗೆ ಇಚ್ಛೆ ಇದೆ, ನನಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಕೆಲವು ಎಷ್ಟೋ ಫಸ್ಟ್ ರ್ಯಾಂಕ್ ಯಾವುದೋ ವಿಷಯ ನನಗೆ ಬೇಕು, ಐ ಡೋಂಟ್ ವಾಂಟ್ ಇಟ್ ಉದಯ. ಅದು ಯಾರಿಗೆ ಗೊತ್ತದ? ಅವನಿಗೆ ಗೊತ್ತು. ನಾನು ನನಗೆ ಗೊತ್ತಾಗಿದೆಯಲ್ಲ ಅಂತ ಯಾರಿಗೆ ಗೊತ್ತು? ಪಾಠ ಇಷ್ಟೊಂದು ಹೇಳಿದ ಗೊತ್ತಾಯ್ತಿಲ್ಲ ಅಂತ ಕೇಳ್ಬೇಕಾದ್ರೆ ಯಾರು ಹೇಳ್ಬೇಕನ್ನ ತಿಳ್ಕೊಂಡು ಹೌದು ನನಗೆ ಗೊತ್ತಾಯ್ತು, ನನಗೆ ಗೊತ್ತಾಗಲಿಲ್ಲ ಅಷ್ಟೇ. ಇದು ಯಾರು ಅಥಾರಿಟಿ? ಇದಕ್ಕೆ ಅವನೇ ಅಥಾರಿಟಿ. ಅದಕ್ಕೇನಂತಾರೆ? ಸಾಕ್ಷಿ ಅಂತ ಹೇಳಿದ್ರು. ಈ ಕನ್ನಡದಲ್ಲಿ ಸಾಕ್ಷಿ ಅಂದ್ರೆ ಏನಾಗಿಬಿಟ್ಟಿದೆ? ವಿಟ್ನೆಸ್ ಅಂತ ಇದೆ. ಈ ಸಾಕ್ಷಿ ಅಲ್ಲ, ಇದು ತಪ್ಪು ಪದ. ಇದು ಅಂತ ಸಾಕ್ಷಿ ಅಂದರೆ ಚೈತನ್ಯ ಸ್ವರೂಪ ಇಂದ್ರಿಯ ಅಂತ ಹೇಳಿದ್ರು. ಅಪ್ಪರಾ ಚೇತನ ಸ್ವರೂಪ ಇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ ಅಂತ ಕರೆದ್ರು. ಸುಖ, ನಾನು ಸುಖವಾಗಿದ್ದೇನೆ. ಡಾಕ್ಟ್ರ್ ಎಷ್ಟೇ ಔಷಧಿ ಕೊಡ್ಬೋದು, ವಾಸಿಯಾಗಿದ್ದಿಲ್ಲ ಅಂತ ಯಾರು ಹೇಳ್ಬೇಕು? ಅದನ್ನ ರೋಗಿ ಹೇಳ್ಬೇಕಷ್ಟೇ. ಹೊಟ್ಟೆ ಒಂದಿಲ್ಲ ಔಷಧಿ ಕೊಟ್ಟಿದ್ದಾರೆ, ಇವನು ಡಾಕ್ಟ್ರ್ ಫಸ್ಟ್ ಕ್ಲಾಸ್ ಔಷಧಿ ಕೊಟ್ಟೆ, ಅವ್ರು ಹೊಡಕತ್ತಿದ್ದಾರೆ ಇನ್ನು ಬಾಯಿ ಬಾಯಿ, ಅವಾಗೇನಾಗ್ತದೆ ಈಗ ಕೆಲಸ ಆಗಿಲ್ಲ ಅಂತ. ಅದು ತೀರ್ಮಾನ ಯಾರದ? ಅವಂದೇ. ಶಾಸ್ತ್ರಗಳೆಲ್ಲ ಔಷಧಿ ಇದ್ದಾಗೆ. ಸೊ ಜ್ಞಾನ ಇಲ್ಲಿಂದ ಬರಬೇಕು, ಹೊರಗಿಂದ ಬರಬೇಕು. ಅರ್ಥ ಆಯ್ತಾ? ಹೊರಗಿಂದ ಜ್ಞಾನ ಬಂದು ಎಷ್ಟು ಔಷಧಿ ತೊಗೊಂಡಿದೆ ತೋರಿಸಿದ್ರೆ ವಾಸಿ ಆಗಿದೆ ಅಂತ ಅರ್ಥ ಅಲ್ಲ. ಅವನು ಅಕ್ಸೆಪ್ಟ್ ಮಾಡಬೇಕು. ಸುಖಂ, ನಾನು ದುಃಖ ಪಡ್ತೇನೆ. ಇದನ್ನ ಯಾರು ಅಲುಗಡಿಲಕ್ಕಾಗೋದೇ? ಸುಖ ಅಂಬೋದು ಯಾವುದಕ್ಕೆ ಗೊತ್ತಾಗಬೇಕು? ಸಾಕ್ಷಿಗೆ. ದುಃಖ ಯಾವುದಕ್ಕೆ ಗೊತ್ತಾಗಬೇಕು? ಸಾಕ್ಷಿಗೆ. ಭಯ, ಭಯ ಬಂದಿದೆ ಅಂತ ಯಾರಿಗೆ ಗೊತ್ತಾಗಬೇಕು? ಸಾಕ್ಷಿಗೆ. ಅಭಯ, ನಾನು ಭಯ ಇಲ್ಲ ಅಂತ ಯಾರು ಹೇಳಬೇಕು? ಸಾಕ್ಷಿ. ಕೃಪಾದಯ, ಕರುಣೆ ತೋರಿಸ್ತೇನೆ ಯಾರು ಹೇಳಬೇಕು? ಸಾಕ್ಷಿ. ಇವೆಲ್ಲ ಸಾಕ್ಷ್ಯಚಿತ್ತವಾದ ಪದಾರ್ಥಗಳು. ಎಷ್ಟು ಇಂಪಾರ್ಟೆಂಟ್ ಸಾಕ್ಷ್ಯಚಿತ್ತ ಅನಕಿ ತತ್ರ ಸಂಶಯವಾನ್ ಕ್ವಚಿತ್. ಅಲ್ಲಿ ಯಾರಿಗೂ ಸಂಶಯ ಬರೋದೇ ಇಲ್ಲ. ಊಟ ಮಾಡಿ ಕೂತಿದ್ದ, ಯಾರೋ ಮನೆಗೆ ಸಾವುಗಳೇ ಬಂದ್ಬಿಟ್ರು ಗೊತ್ತು. ಏನೋ ಒಂದು ಊಟಕ್ಕೆ ಬಾ ಅಂತ ಕರೋದು, ಇಲ್ಲ ಅಂದ್ರೆ ಊಟ ಆಗಿದೆ ಅಂತ. ಏನು ಊಟ ಆಗಿಲ್ಲ ನಂಗೆ ಗೊತ್ತು ಬಾ ಅಂತ ಕರೋದು. ಆಮೇಲೆ ಏನು ಹೇಳ್ತಾನೆ? ಇಲ್ಲ ಸ್ವಾಮಿ, ನಂದು ಆಗಿದೆ ಅಂತ ಹೇಳ್ತೆ. ನಾನು ಹೇಳ್ತೀನಿ, ನಾನು ಸ್ವಾಮಿಗಳು ಹೇಳ್ತೇನೆ ಊಟ ಆಗಿದೆ ಅಂತ ಹೇಳಿ. ಏನಂತಾರೆ? ಸ್ವಾಮಿಗಳು ಯಾಕೆ ಮಾತಾಡ್ತಾರೆ ಅಂತ ಗೊತ್ತಾರೆ ಹೊರತು ಸ್ವಾಮಿಗಳು ಹೇಳಿ ಊಟ ಆಗಲಿಕ್ಕಿಲ್ಲ ಅಂದ್ಕೊಳ್ಳೋದಿಲ್ಲ. ಪಾಪ ಎಷ್ಟು ಒಳ್ಳೆಯವರು, ತಿಳಿದವರು, ಯಾಕೆ ಇವ್ರಿಗೆ ಬುದ್ಧಿ ಇವ್ರಿಗೆ ಬುದ್ಧಿ ಯಾಕೆ ಕೆಡ್ತು ಅಂತಾರೆ ಅಷ್ಟೇ ಹೊರತು ಅವ್ರು ಏನಾಗಿಲ್ಲ ಅಂತ ತಿಳ್ಕೊಂಬೋದಿಲ್ಲ. ಊಟ ಯಾಕೆ ತಾನು ಊಟ ಮಾಡ್ತಾನ ತಾನೀಗ ತನ್ನ ಸಾಕ್ಷಿ ಗೊತ್ತಾಗಿರೋದ್ರಿಂದ ಯಾರು ಹೇಳಿದ್ರೆ ಏನು ಮಾಡ್ತಾನೆ? ಅದನ್ನು ಯಾರು ಹೇಳಿದ್ರೆ ಏನು ಮಾಡ್ತಾನೆ? ಒಪ್ಪೋದೇ ಇಲ್ಲ. ಅದನ್ನು ಅದು ಆ ಜ್ಞಾನ ಇರಬೇಕು. ಪ್ರಹ್ಲಾದನಿಗೆ ಅಂಥ ಜ್ಞಾನ ಬಂದಿದ್ದರಿಂದನೇ ಯಾವ ರೀತಿಯಲ್ಲೂ ಆ ಶೇಕ್ ಆಗಲೇ ಇತ್ತು. ಆ ಅಕ್ಕೊಂದಾಗ ಅನುಕಂಬ ಪಡ್ತಿದ್ದೆ, ಎಷ್ಟು ದಡ್ಡ ಇದ್ದೀನಿ ಅಂತ ಹೇಳ್ತಿದ್ದೆ ಹೊರತು ತನ್ನ ಶೇಕ್ ಆಗಲಿ. ಇವತ್ತು ಅನೇಕ ರೀತಕ್ಕೆ ಮತಾಂತರ ಇತ್ಯಾದಿ ಮಾಡಿಬಿಡ್ತಾರೆ, ಕನ್ವಿಷನ್ ಇರೋದು. ಕನ್ವಿಷನ್ ಇಲ್ಲದೆ ಹೊರತಾಗ ಅಂತ ಕೆಲಸ ಆಗುತ್ತೆ. ಎಷ್ಟೋ ಜನ ಸುಧಾ ಓದೋರು ಕರಿಬೆಟ್ಟೆ ಹಾಕೊಂಡು ಓಡಾಡ್ತಾರೆ, ಗೊತ್ತೇನೆ ಭ್ರಮೆ ಅದು. ಇದು ಓದಿರ್ತಾರೆ, ಮನಸ್ಸಿಗೆ ಮುಟ್ಟಿಲ್ಲ ಇದೆಲ್ಲ ಕೂಡ. ಗೊತ್ತಿಲ್ಲಿದ್ದ ಇಂಥ ಭ್ರಾಂತಿ. ಅದು ಹೇಳ್ತದೆ ದುರಾಗ್ರಹ ಗ್ರಹಿ ತತ್ವ ಪ್ರವರ್ ಹಿಂದೆ ಹೇಳ್ತಾರೆ. ದುರಾಗ್ರಹ ಒಂದು ಕಾರಣ, ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದರೆ ಸೋತರು ಕೂಡ ಅವನು ಒಪ್ಪೋದಿಲ್ಲ. ಇವತ್ತು ಕೋರ್ಟ್ನೊಳಗೆ ನ್ಯಾಯ ಹೇಳ್ತಾನೆ, ಇವನು ತಪ್ಪು ಮಾಡಿದ್ದಾನೆ, ಅವನು ಮಾತ್ರ ಅವನು ಹೇಳ್ತಾನೆ ಅಂತ ಪ್ರಕಾರ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ನ್ಯಾಯ ಹಿಡ್ಕೊಂಡು ಹೋಗಿ ಹಾಕ್ತಾರೆ, ಶಿಕ್ಷೆ ಹಾಕ್ತಾರೆ ಬೇರೆ. ಅವ್ನು ಮನಸ್ಸು ಹೇಳಿದ್ರು ಹೊರಗೆ ಒಪ್ಪೋದಿಲ್ಲ, ಹಠ ಮಾಡಿರ್ತಾನೆ ಮನೆಯವರಿಗೂ ಸಾಧ. ಈಗ ನೋಡಿ, ಶೂಟ್ ಮಾಡಿದ್ದಾನೆ, ಶೂಟ್ ಮಾಡಿಲ್ಲ ಅಂತ ಹೇಳ್ತಾನೆ. ನಾನು ಮಾಡಿದ್ದೆ, ಅಷ್ಟೇ ನೋಡಿದ್ದಾರೆ ಈ ಮಧ್ಯೆ. ನಾನು ಮಾಡಿಲ್ಲ ಅದು ಗುಂಡು ನಾನು ಹೊಡೆದಿದ್ದಲ್ಲ. ನೋಡಿ ಎಷ್ಟು ಸಾಧ್ಯ ಈಗಾಗಲೇ ಸುಮಾರು ಸ್ವಲ್ಪ ಆಗೋಯ್ತು, ಸ್ವಲ್ಪ ಒಂದು 4 ವರ್ಷ ನಡೆಯುತ್ತೆ. ಆಮೇಲೆ ಏನಾಗುತ್ತೆ? ನೋಡಿದವರು ಯಾರು ಇರೋದಿಲ್ಲ, ಅವಶ್ಯಕ ಅವರು ಚೆಂದಾಗಿತ್ತು, ಏನು ಬಿಡ್ರಿ ಹೊಡೆದು ಹೊಡೆದು ಬಿಟ್ಟವಟ್ಟು ನಮಗೇನು ಗೊತ್ತು. ತುಂಬ ದಿವಸ ಆದರೆ ಅಷ್ಟೇ ಆ ಸೀರಿಯಸ್ನೆಸ್ ಇರೋದಿಲ್ಲ. ಈ ನಮ್ಮಲ್ಲಿರೋ ನ್ಯಾಯದ ದೋಷ ಅದು. ಇಮಿಡಿಯೇಟಾಗಿ ಗೊತ್ತಾದ್ರೆ ಏನಾಗುತ್ತೆ ಅಂದ್ರೆ ಫ್ರೆಶ್ ಆಗಿರುತ್ತೆ ಅರ್ಥ ಆಗಿದೆ. ಸ್ವಲ್ಪ ದಿವಸ ಆಮೇಲೆ ಯಾರಿಗೆ ನೆನಪೇ ಇರೋದು. ಈ ರೀತಿಯಾಗಿ ನ್ಯಾಯಕ್ಕೆ ಅನ್ಯಾಯ ಆಗಿತ್ತು, 13 ವರ್ಷದ ಮೇಲೆ ಜಡ್ಜ್ಮೆಂಟ್ ಕೊಟ್ರಲ್ಲ, ಏನು ಅರ್ಥ ಇದೆ ಅದಕ್ಕೆ ಏನಾದ್ರು ಕೂಡ. ಅಷ್ಟು ಎಂಜಾಯ್ ಮಾಡಿ ತಾತಲ್ಲ ನಿಮ್ಮದೆ ತಪ್ಪಿನವನು ಎಂಜಾಯ್ ಮಾಡಿದ್ರಿಂದ ಇವ್ರಿಗೆ ಲಾಭ ಬಂದಾಗ ಶಿಕ್ಷೆಗೆ ಅರ್ಥನೇ ಇಲ್ಲದಾಗ. ಸಾಕ್ಷ್ಯಚಿತ್ತಾನ ಕತ್ತಿದ್ದಿ ತತ್ರ ಸಂಶಯವಾನ್ ಕ್ವಚಿತ್ ಯತ್ ಕ್ವಚಿತ್ ವ್ಯಭಿಚಾರಿ ಸ್ಯಾತ್ ದರ್ಶನ ಮಾನಸಂಹಿತ ಯತ್ಕೋಚಿತ್ ವ್ಯಭಿಚಾರಿ ಸ್ಯಾತ್ ದರ್ಶನ ಮಾನಸಂಹಿತ. ಕೆಲವೊಮ್ಮೆ ಭಾರಿ ಸರಿಯಾಗಿ ತಿಳ್ಕೊಂಡಿದ್ದೆ ತಪ್ಪಾಗಿಬಿಡುತ್ತೆ, ತಪ್ಪಾಗಿಬಿಡುತ್ತಲ್ಲ ಅಂತ ಕೇಳಿದರೆ, ಸರಿಯಾಗಿ ತಿಳ್ಕೊಂಡಿದ್ದೇವೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಅದು ತಪ್ಪಾಗುತ್ತಲ್ಲ ಅಂತ ಕೇಳಿದರೆ, ನಾವೇ ತಪ್ಪು ತಿಳ್ಕೊಂಡಿದ್ದೇವೆ ಅಂತ ಅರ್ಥ. ಆ್ಯಕ್ಚುಲಿ ಸಾಕ್ಷಿ ಜ್ಞಾನ ಅಲ್ಲದು. ಯಾವ ಜ್ಞಾನ ಅದು? ಮನಸ್ಸಿನ ಜ್ಞಾನ. ಮನಸ್ಸಿನ ಜ್ಞಾನ ಏನು ತಪ್ಪು ತಿಳ್ಕೊಂಡಿದ್ದೇವೆ ನಾವು? ಸಾಕ್ಷಿ ಜ್ಞಾನ ತಪ್ಪು ತಿಳ್ಕೊಂಡಿದ್ದೇವೆ. ಬಟ್ ಈ ತಪ್ಪುಗಳಾಗೋದು ಇಲ್ಲಿ ಇದು ಹೊರಗಿನ ವಸ್ತುಗಳ ಬಗ್ಗೆ ಮಾತ್ರ, ಒಳಗಿನ ಬಗ್ಗೆ ಆಗೋದಿಲ್ಲ. ಸುಖ ದುಃಖ ಜ್ಞಾನ ಇಚ್ಛಾ ಭಯ ಅಭಯ ಅಭಯ ಕೃಪ ಇತ್ಯಾದಿಗಳ ಬಗ್ಗೆ ಏನಾಗೋದಿಲ್ಲ, ಕನ್ಫ್ಯೂಷನ್ ಬರೋದೇ ಇಲ್ಲ ಯಾರಿಗೂ ಕೂಡ. 100% ಗ್ಯಾರಂಟಿ. ಇವತ್ತು ಭಾಷೆ ಆಯ್ತು ಅದು ಯೋಚನೆ ಮಾಡಿ ಹೇಳ್ತೇನೆ ಯಾರಂತಾರೆ ನಿಮಗೆ, ಯೋಚನೆ ಮಾಡಿ ಹೇಳ್ತೀವಿ ತಕ್ಷಣ ಉತ್ತರ ಕೊಡ್ತಾನೆ. ಯಾತಕ್ಕದು ಯೋಚನೆ ಮಾಡೋ ವಿಚಾರ ಅಲ್ಲ. ಹೊರಗಿನ ವಿಚಾರಕ್ಕೆ ಏನು ಮಾಡ್ತಾನೆ, ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಯೋಚನೆ ಮಾಡೋ ಒಳಗೆ ಇರೋದು, ತನಗೆ ಗೊತ್ತಿರೋದು ತಾನೇ ಅನುಭವಿಸೋದು. ಆದ್ದರಿಂದ ಅದು ಅನುಭವ, ಅದೇ ಅನುಭವ. ಅನುಭವ ಅಂದ್ರೆ ಒಂದೇ, ಸಾಕ್ಷಿ ಜ್ಞಾನ ಅಂದ್ರೆ ಒಂದೇ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರಾರ್ಥ ಯುಕ್ತ ಅನುಭವಷ್ಟು ಪ್ರಮಾಣ ಮತ್ತು ಉತ್ತಮ ಮತ, ಶಾಸ್ತ್ರಾರ್ಥ ಅನುಭವಕ್ಕೆ ಬರುತ್ತಲ್ಲ ಅದು ಅತ್ಯುತ್ತಮವಾದಂಥ ಸ್ಟೇಜ್. ಅದು ಶಾಸ್ತ್ರಾರ್ಥ ಅನುಭವಕ್ಕೆ ಬಂದಾಗ ಅದು ತೀರ್ಮಾನವಾಗುತ್ತೆ. ಯತ್ಕ್ವಚಿತ್ಯಭಿಚಾರಿಷ್ಯಾ ದರ್ಶನ ಮಾನಸಂಹಿತ ಮನಶ್ಚೇಷ್ಟರು ದರ್ಶನ ದೇಹೇ ಅಪಿ ಯತ್ರೈವ ಸಾಕ್ಷಿಣ ಪ್ರಾಮಾಣ್ಯಂ ಸುಗೃಹೀತ ಸ್ಯಾತ್ ತತ್ಪರೀಕ್ಷಿತ ದರ್ಶನ. ಇದು ಹೊರಗೆ ಷಡ್ ಹೊರಗಿನ ಜ್ಞಾನದ ಬಗ್ಗೆ ಹೇಳಿ, ಹೊರಗಿನ ಜ್ಞಾನದ ಬಗ್ಗೆ ಹೇಳಬೇಕಾದ್ರೆ ಮನಸ್ಸಿನಿಂದ ಕಂಡಿರಬಹುದು, ಕಣ್ಣಿಂದ ಕಂಡಿರಬಹುದು, ಆದರೆ ಸಾಕ್ಷಿ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ರೆ ಅದೇನಾಯಿತು, ಪರೀಕ್ಷಿತ ದರ್ಶನ ಅಂತ ಕರೀತಾರೆ. ಸಾಕ್ಷಿ ಇಂಟರ್ನಲ್ ವಿಷಯದ ಬಗ್ಗೆ ಯಾವಾಗಲೂ ಪರೀಕ್ಷಿತಾನೆ, ಹೊರಗಿನ ಬಗ್ಗೆ ಬಂದಾಗ ಮಾತ್ರ ಅದೇನಾಗುತ್ತೆ, ಪರೀಕ್ಷಿತವಾದ ದರ್ಶನವಾಗುತ್ತೆ. ನ ಜ್ಞಾನ ದೃಷ್ಟಿ ಮಾತ್ರೇಣ ಪ್ರಾಮಾಣ್ಯಂ ತಸ್ಯ ದೃಶ್ಯತೆ ನೇಮೇನ ಸುಖಾದೇಶು ಪ್ರಾಮಾಣ್ಯಂ ಸಾಕ್ಷಿಗೋಚರಂ. ನ ಜ್ಞಾನದೃಷ್ಟಿ ಮಾತ್ರೇಣ ಪ್ರಾಮಾಣ್ಯಂ ತಸ್ಯ ದೃಶ್ಯತೆ. ಬರೀ ಜ್ಞಾನ ಕಂಡಿದೆ ಎಂದ ಮಾತ್ರಕ್ಕೇನೆ ಅದು ಪ್ರಮಾಣ ತಿಳ್ಕೊಳ್ಳೋದಿಲ್ಲ. ನಿಯಮೇನ ಸುಖಾದ್ದೇಶು ಪ್ರಾಮಾಣ್ಯಂ ಸಾಕ್ಷಿಗೋಚರ. ಸುಖಾದಿ ಮೊದಲಾದ ವಿಚಾರದಲ್ಲಿ ಪ್ರಾಮಾಣ್ಯ ಯಾವುದಕ್ಕೆ ಗೊತ್ತಾಗುತ್ತೆ? ಸಾಕ್ಷಿಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಹೊರಗಿನ ಪದಾರ್ಥ ನೋಡಬೇಕಾದ್ರೆ ಸಾಕ್ಷಿ ಡೈರೆಕ್ಟ್ ನೋಡೋ ಶಕ್ತಿ ಅದಕ್ಕಿಲ್ಲ, ಥ್ರೂ ಮೈಂಡ್ ನೋಡೋದು. ಗೊತ್ತಾಯ್ತಾ? ಹೊರಗಿನ ಪದಾರ್ಥ ನೋಡಬೇಕೀಗ, ತಕೊಂಡು ಬಿಚ್ಕೊಂಡಿದ್ದಾನೆ ಗೊತ್ತಾಗೋದಿಲ್ಲ. ಮನಸ್ಸೆಲ್ಲ ಗೊತ್ತಾಗೋದಿಲ್ಲ, ಮನಸ್ಸು ಬದ್ದು ಕಣ್ಣು ತೆಗೆದ ಕಾಣಿಸ್ತು, ಆಮೇಲೆ ಸಾಕ್ಷಿ ಅಕ್ಸೆಪ್ಟ್ ಮಾಡಿ. ಗೊತ್ತಾಯ್ತಾ? ಡೈರೆಕ್ಟ್ ನೋಡೋ ಶಕ್ತಿ ಅದಕ್ಕಿಲ್ಲ. ಆದರೆ ಸುಖ ದುಃಖದ ಬಗ್ಗೆ ಮಾತ್ರ ಕಣ್ಣು ಮುಚ್ಕೊಂಡು ಸುಖ ಕಾಣಿಸು. ಭಾಳ ದುಃಖ ಆಗಿರುತ್ತೆ, ಕಣ್ಣು ತೆಗೆದ್ಬಿಟ್ರೆ ಹೋಗ್ಬಿಡುತ್ತಾ? ಅದು ಕಣ್ಣು ಮುಚ್ಚಿದ್ರೆ ಹೋಗುತ್ತಾ? ಇಲ್ಲ. ಯಾಕೆ? ಕಣ್ಣು ಮುಚ್ಚೋದು ಕಣ್ಣು ತೆಗೆಯೋದು ಲೆಕ್ಕ ಇಲ್ಲ. ಯಾಕೆ? ಇಲ್ಲಿಂದ ಆಗ್ತಿರೋದು ಅದು ಹೊರಗಿನ ಪದಾರ್ಥ ಇದೆ, ತುಂಬ ಕೆಟ್ಟ ದೃಶ್ಯ. ಏನು ಮಾಡಬೇಕು? ಕಣ್ಣು ಮುಚ್ಕೊಂಡ್ಬಿಟ್ಟ ಕಾಣಿಸೋದಿಲ್ಲ. ಗೊತ್ತಾಯ್ತಾ? ಆದರೆ ಸಾಕ್ಷಿಯಿಂದ ಕಣ್ಣು ಮುಚ್ಕೊಳ್ಳೋಕ್ಕಾಗಲ್ಲ. ಸಾಕ್ಷಿ ಒಳಗಿನ ವಿಚಾರದ ಬಗ್ಗೆ ಏನಾದರೂ ಯಾವಾಗಲೂ ಯಾವ ಅಲರ್ಟ್ ಆಗಿರೋದು. ಆದ್ದರಿಂದ ಅಲ್ಲಿ ಏನು ಮೋಸ ಮಾಡೋಕ್ಕೆ ಬರೋದೇ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಎಕ್ಸಾಮ್ ಮಾಡ್ಕೋಬೋದು. ಹೊರಗಿನ ಪದಾರ್ಥ ನೋಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೊಡ್ತೇವೆ, ಕಾಣಿಸೋದೇ. ಕಣ್ಣು ತೆಗೆದು ಎಲ್ಲೋ ನೋಡ್ತಾರೆ, ಎಲ್ಲೋ ಮನಸ್ಸಿಲ್ಲದೆ ಕಾಣೋದಿಲ್ಲ. ಕಣ್ಣು ಮನಸ್ಸಿಗೂ ಸಾಕ್ಷಿಗೂ ಮನಸ್ಸಿಗೂ ಲಿಂಕ್ ಆಗಬೇಕು, ಮನಸ್ಸಿಗೂ ಕಣ್ಣಿಗೂ ಲಿಂಕ್ ಆಗಬೇಕು, ಕಣ್ಣಿಗೂ ವಸ್ತುವಿಗೂ ಲಿಂಕ್ ಆಗಬೇಕು. ಗೊತ್ತಾಯ್ತಾ? ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯ ಮರ್ಥೇನ ತತಶ್ಚ ಜ್ಞಾನ ಉತ್ಪದ್ಯತೆ. ಇದು ನಿಯಮ ಇದೆ. ಶ್ರೀಕಾರ ಇಲ್ಲಿ ಬರೀತಾರೆ, ಪ್ರಮಾಣ ಪದ್ಧತಿಯನ್ನು ಹೇಳ್ತಾರೆ. ಗೊತ್ತಾಯ್ತಾ? ಸಾಕ್ಷಿಗೂ ಮನಸ್ಸಿಗೂ ಕಾಂಟ್ಯಾಕ್ಟ್, ಮನಸ್ಸಿಗೂ ಇಂದ್ರಿಯಕ್ಕೂ ಕಾಂಟ್ಯಾಕ್ಟ್, ಇಂದ್ರಿಯಕ್ಕೂ ವಸ್ತುವಿಗೂ ಕಾಂಟ್ಯಾಕ್ಟ್. ಒಂದು ಡೀಲಿಂಗ್ ಆದರೂ ಜ್ಞಾನ ಬರೋದಿಲ್ಲ. ನೋಡ್ತಿದ್ದ ಅಡ್ಡ ಕೈ ಇಟ್ಟ ಜ್ಞಾನ ಬರಲಿಲ್ಲ. ಆಮೇಲೆ ಕಣ್ಣು ಈ ಕಡೆ ತೆರಿತ ಜ್ಞಾನ ಬರಲಿಲ್ಲ. ಮನಸ್ಸೆಲ್ಲ ಆಗ್ತಾ ಜ್ಞಾನ ಬರಲಿಲ್ಲ. ಇವೆಲ್ಲ ಹೊರಗಿನ ವಸ್ತು ನೋಡ್ಬೇಕಾದ್ರೆ ಇಷ್ಟಿರಬೇಕು. ಒಳಗೆ ಸುಖ ದುಃಖ ನೋಡಬೇಕಾದ್ರೆ ಯಾವಾಗಲೂ ಕಾಣಿಸುತ್ತೆ. ಮತ್ತು ಮಲಗಿದ್ರೆ ಹೇಳ್ತಾನೆ, ಏನು ಯಾವ ಇಂದ್ರಿಯೂ ಎಚ್ಚರ ಇಲ್ಲ, ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಯಾವುದಕ್ಕೆ ಗೊತ್ತಾಯ್ತದ? ಸಾಕ್ಷಿ. ಯಾಕಂದ್ರೆ ಇಷ್ಟೇ ಇದ್ದೇನೆ ಬರಲಿಲ್ಲ ಅಂತ ಹೇಳಿದ್ರೆ ಸಾಕ್ಷಿ ಗೊತ್ತಾಯ್ತು. ನೋಡಿ ಹೇಳ್ತೀನಿ ಅಂತ ಹೇಳಿದ್ರೆ ಯಾರು ಕೂಡ ಕಷ್ಟ ಹೇಳ್ಬಿಡ್ತಾರೆ. ಇದು ಹೇಳ್ಕೊಳ್ಳಿ, ಜ್ಞಾನ ಅಜ್ಞಾನ ಸುಖ ದುಃಖಾದಿಗಳ ಬಗ್ಗೆ ಇಮಿಡಿಯೇಟ್ ಆನ್ಸರ್ ಕೊಡ್ತಾನೆ. ಕಾರಣ ಏನದು? ಡೈರೆಕ್ಟ್ ನಾಲೆಡ್ಜ್. ಇದೆಲ್ಲ ಏನಿದೆ? ಇಂಡೈರೆಕ್ಟ್ ನಾಲೆಡ್ಜ್. ಇನ್ನು ಕಣ್ಣು ಸರಿ ಇಲ್ಲ, ಅವ್ರ ಸ್ಪೆಕ್ಸ್ ಬೇರೆ ಬೇಕು, ಇನ್ನೊಂದು ಅಡಿಷನ್ ಬೇಕು ಮತ್ತೆ. ಗೊತ್ತಾಯ್ತಾ? ಆ ಸ್ಪೆಕ್ಸ್ ಬರೀ ಸ್ಪೆಕ್ಸ್ ಅಲ್ಲ, ಐ ಸೈಟ್ ಇದೆ ಅದಕ್ಕೆ. ಅದು ಇನ್ನೊಂದು ಮಾತು ಅಡಿಷನ್ ಮಾಡೋದು ಬನ್ನಿ. ಇವೆಲ್ಲ ಯೋಚನೆ ಮಾಡಿದರೆ ನಾರ್ಮಲ್ ಐ ಇದ್ದರೆ ಕಣ್ಣಿಗೂ ವಸ್ತುವಿಗೂ ಕಾಂಟ್ಯಾಕ್ಟ್ ಸಾಕು, ಐ ಡಿಫೆಕ್ಟ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿ ಇಲ್ಲಿ ಹಾಕು. ಗೊತ್ತಾಯ್ತಾ? ಇದಿಷ್ಟು ಜ್ಞಾನದ ಪ್ರೋಸೆಸ್. ಏನು ಪ್ರಯೋಜನ ಬರೋದು? ಹೊರಗೆ ಒಳಗಿನ ಬರುತ್ತೆ, ಒಳಗಿನ ಸಾಕ್ಷಿ ವರ್ಕ್ ಮಾಡುತ್ತೆ. ಹುಚ್ಚನ್ನು ಕೂಡ ತಾನು ಸುಖವಾಗಿದ್ದೇನೆ ಅಂತ ಹೇಳ್ತಾನೆ ಮತ್ತೆ. ಅರ್ಥ ಆಯ್ತಾ? ಈಗ ಹುಚ್ಚನಿಗೆ ಸುಖ ದುಃಖದ ಜ್ಞಾನ ಇದೆ, ಬಡಿಲಕ್ಕೆ ಬರೋ ಓಡ್ತಾನ. ಅರ್ಥ ಆಯ್ತಾ? ಬೆಂಕಿ ಕಂಡ್ರೆ ಹೆದರ್ತಾನೆ. ಆ ಜ್ಞಾನ ಇದೆ, ಎಂಥ ಸ್ಥಿತಿಯಲ್ಲಿ ಹೋಗೋದಿಲ್ಲ, ಹುಚ್ಚನಿಗೆ ಹೋಗೋದಿಲ್ಲ. ಆದರೆ ಹೊರಗಿನ ಜ್ಞಾನ ಲಿಂಕ್ ಆಗುತ್ತೆ, ತಪ್ಪು ಹೋಗ್ಬಿಡು. ಮನಸ್ಸು ಸರಿ ಇಲ್ಲ ಆದ್ದರಿಂದ ಹೊರಗಿನ ಡಿಸ್ಟಾರ್ಟ್ ಆಗುತ್ತೆ. ಒಳಗಿನಾಳೆ ಸ್ಟಾರ್ಟ್ ಆಗದೆ ಅದು ಭಾಳ ಇಂಟ್ರೆಸ್ಟ್. ಅದರಿಂದ ಏನು ತೋರಿಸುತ್ತೆ ನಮಗೀಗ, ಹುಚ್ಚನೂ ಕೂಡ ಒಬ್ಬ ಹೊಡಿಲಕ್ಕೆ ಹೋದಾಗ ಓಡ್ತಾನೆ ಅಂದರೆ ಸುಖ ದುಃಖ ಯಾವುದಕ್ಕೆ ಗೊತ್ತಾಗುತ್ತೆ, ಸಾಕ್ಷಿ ಗೊತ್ತಾಯ್ತಾ. ಅದೆಲ್ಲ ಯೋಚನೆ ಮಾಡ್ತಾ ಅಂತ ಮಾಡಿದರೆ ಹುಚ್ಚನಿಗೇನು ಗೊತ್ತಾಗುತ್ತೆ, ಕುರುಡನಿಗೆ ಅದಕ್ಕೆ ಕಾಣೋದಿಲ್ಲ, ಅದು ಸಾಕ್ಷಿ ಇದೆ ಮನಸ್ಸಿದೆ, ಅದು ಕಣ್ಣಿಲ್ಲ ಕಾಣೋದಿಲ್ಲ ಪದಾರ್ಥ, ಕಿವುಡನಿಗೆ ಸಾಕ್ಷಿ ಇದೆ ಮನಸ್ಸಿದೆ, ಕಿವಿ ಇಲ್ಲ ಕೆಲಸದ ಗೊತ್ತೆ, ಎರಡು ಇದೆ ಆಬ್ಜೆಕ್ಟ್ ಬಂದಿದೆ, ಎಲ್ಲಿ ನೋಡ್ತೀನಿ ಅಂತ ಕೇಳ್ತಾ ನೋಡ್ತಿ, ಎಲ್ಲೋ ನೋಡ್ತಾ ಏನು ಕೇಳಿದ್ರೆ ಯಾವುದೋ ಉತ್ತರ ಕೊಟ್ಬಿಡ್ತಾನೆ. ಕಾರಣ ಏನೋ ಅವನು ಮನಸ್ಸು ಆ ಕಡೆ ಎಲ್ಲೋ ಆಬ್ಜೆಕ್ಟ್ ಮೈಂಡೆಡ್ ಅಂತ ಕರಿತೀವಲ್ಲ, ಮೈಂಡ್ ಈಸ್ ಆಬ್ಜೆಕ್ಟ್, ಅವ ಪ್ರೆಸೆನ್ಸ್ ಇಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಇಲ್ಲದವರೆ ಕಾಂಟ್ಯಾಕ್ಟ್ ಜ್ಞಾನ ಬರೋದಿಲ್ಲ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಅದು ನಾಲೆಡ್ಜ್. ಹೌದು ಹೌದು ಹೌದು,
ಬೇರೆ ವಿಷಯ ಎಲ್ಲ ಮನಸ್ಸು ಸಾಕ್ಷಿಗೆ
ಹೌದು ಸಪ್ಲೈ
ಮಾಡ್ತದೆ, ಅದು ಸರಿಯಾದ್ದರಿಂದ ಮಾತ್ರ ಸರಿ ಅಂತ ಹೇಳಿ,
ಹೌದು ಹೌದು, ತಪ್ಪಾದ್ರೆ ಬಿಟ್ಬಿಡ್ತಾರೆ,
ತಪ್ಪಾದ್ರಿಂದ ತಟಸ್ಥವಾಗಿ
ಯಾಕಾದ್ರೆ ಗೊತ್ತಿಲ್ಲ
ಯಾಕೆ ಹೇಳಲ್ಲ,
ಯಾಕೆ ಹೇಳಲ್ಲ, ಅದು ಸಾಕಿ ಲಿಮಿಟೇಷನ್ ಅದು
ತಟಸ್ಥವಾಗಿ ಬಿಟ್ರೆ ಇದು ಸರಿಯಾದ್ದರಿಂದ ಮಾತ್ರ ನೀನು ಸರಿ ಅಂತ ಹೇಳಿ, ತಪ್ಪಾದ್ರಿಂದ ತಪ್ಪು ಅಂತ ಹೇಳಿ
ಯಾಕೆ ಅಂತ ಕೇಳಿದ್ರೆ ಸಾಕ್ಷಿ ಶಕ್ತಿ ಇರೋದೇ ಅಷ್ಟು, ದೊಡ್ಡವ್ರ ಸಾಕ್ಷಿ ಅದನ್ನು ಹೇಳೋದು, ದೊಡ್ಡವ್ರ ಸಾಕ್ಷಿಗೆ ಎರಡು ಶಕ್ತಿನೂ ಉಂಟು, ಆದ್ರೆ ಇವರಿಗೆ ಆಸಕ್ತಿ ಇಲ್ಲ, ಸರಿಯಾದ್ರೂ ಸರಿ ಹೇಳುತ್ತೆ. ಉದಾಹರಣೆಗೆ ಊಟಕ್ಕೆ ಕೂತಿದ್ದೆ ನಮಗೀಗ, ನಾವು ರುಚಿ ಹೇಳೋದಕ್ಕೆ ಬರುತ್ತೆ, ಅಡ್ಜಸ್ಟ್ ಮಾಡೋಕೆ ಬರೋದು ನಮಗೆ ಗೊತ್ತಾಯ್ತಿಲ್ಲ, ಯಾಕೋ ಸರಿ ಇಲ್ಲ ಯಾಕೋ ಸರಿ ಇಲ್ಲ ಅಂತಾರೆ ಚಿಕ್ಕ ಮಕ್ಕಳಿಗೆ ಕೇಳಿಬಿಟ್ರೆ, ಯಾಕೋ ಸರಿ ಇಲ್ಲ ಅಂದ್ಬಿಟ್ಟು ದೊಡ್ಡವ್ರು ಹೇಳಿದರೆ ಉಪ್ಪು ಜಾಸ್ತಿ ಅಷ್ಟು ಹೇಳ್ತಾನೆ ಕೊನೆ ಪಕ್ಷ, ಯಾಕೆ ಸರಿ ಮಾಡೋದು ಗೊತ್ತಿಲ್ಲ, ಬಟ್ ಅಡುಗೆವನ್ನು ಏನು ಮಾಡ್ತಾನೆ ಹಾಗಾಗಿದೆ ಅಂತ ಏನು ಮಾಡೋದು ಮೇಲೆ ರೆಮಿಡಿ ಹುಡುಕ್ತಾನೆ. ಅರ್ಥ ಆಯ್ತಾ, ನಮಗೆಲ್ಲ ಅಡುಗೆ ಮಾಡೋಕೆ ಬರುತ್ತೆ, ನಮಗೆಲ್ಲ ಊಟ ಮಾಡೋಕ್ಕೆ ಗ್ಯಾರಂಟಿ ಬರುತ್ತೆ, ಆ ಥರ ಸಾಕ್ಷಿಗೆ ಏನು ಬರೋದಿಲ್ಲ, ತಪ್ಪು ಗುರುತಕ್ಕೆ ಬರೋದಿಲ್ಲ, ಆದರೆ ತಟಸ್ಥ ಆಗ್ಲಿಕ್ಕೆ ಬರುತ್ತೆ, ತಟಸ್ಥ ಆಗ್ಲಿಕ್ಕೆ ಬರುತ್ತೆ, ಆ ರುಚಿ ಅಂತ ರುಚಿ ಅಂತ ಹೇಳೋದಕ್ಕೆ ಬರುತ್ತೆ ಅಷ್ಟೇ, ಸಾಕ್ಷಿ ಲಿಮಿಟೇಷನ್ ಅದು, ಯಾಕೆ ಅಂತ ಹೇಳಬಾರ್ದು, ಸಾಕ್ಷಿ ಕಣ್ಣಿಗೆ ಆ ಕಿವಿ ಶಬ್ದ ಕೇಳೋದಿಲ್ಲ ಅಂದರೆ, ಈ ಕಿವಿಗೆ ಆತಕ್ಕೆ ನೋಡೋಕ್ಕೆ ಬರೋದಿಲ್ಲ ಅಂದರೆ, ಕಿವಿ ಲಕ್ಷಣವೇ ಹಾಗೆ, ಕಣ್ಣಿನ ಲಕ್ಷಣವೇ ಹಾಗೆ, ಸಾಕ್ಷಿ ಲಕ್ಷಣ ಇರೋದೇ ಅಷ್ಟೆ, ಅದು ಸರಿಯಾಗಿಂತ ಗ್ರಹಣ ಮಾಡುತ್ತೆ, ತಪ್ಪಿಲ್ಲದ ಪೆಂಡಿಂಗ್ ಇಟ್ಬಿಡುತ್ತೆ, ಪೆಂಡಿಂಗ್ ಫೈಲ್ ತೋರ್ತಾ ಇದೆ, ಆ ರೀತಿ ಫೈಲ್ ಎಷ್ಟಿದೆ ಗೊತ್ತಾ ಸಾಕ್ಷಿ ಮುಂದೆ, ಗೊತ್ತಾ ಓ ರಾಶಿ ರಾಶಿ ಬಿದ್ದೋಗ್ಬಿಟ್ಟು ಗೊತ್ತಾ, ಎಷ್ಟೋ ಜ್ಞಾನ ದಾರಿಯಲ್ಲಿ ಹೋಗ್ತಾರೆ, ಯಾರೋ ಬರ್ತಾರೆ ನೋಡಿದೆ, ನಾವು ಯಾರು ಯೋಚನೆ ಮಾಡ್ತಾ ಕೊಡೋದಿಲ್ಲ ಗೊತ್ತಾಯ್ತು, ಯಾರು ನಮಸ್ಕಾರ ಪಂಚಿತ ಆಗುತ್ತೆ, ಯಾರೋ ಯೋಚನೆ ಮನುಷ್ಯನ ಮಾಡ್ತೀವಿ, ಯಾರೋ ಗೊತ್ತಿಲ್ಲ, ನೆನಪಾಗ್ತಾ ಇಲ್ಲ, ಮುಂದೋ ಬೇರೆ ಹೋಗ್ಬಿಟ್ಟ ಫಾಸ್ಟ್ ಆಗಿ ಸ್ಕೂಟರ್ ಬಂದು ಹೋಗ್ಬಿಟ್ಟು ಹಳ್ಳಿ ಅಂತ ಮಾಡಿ ಮಾಡಿ, ಇನ್ನೊಬ್ಬ ಆಕ್ಸಿಡೆಂಟ್ ಮಾಡ್ಕೊಳ್ಳೋರಿಗೆ ಯೋಚನೆ ಮಾಡ್ತಿರ್ತಾನೆ ಮನೆ, ಅದು ಸುಮ್ಮನೆ ಇದ್ರೆ ಅನಿಸೋದಿಲ್ಲ ನಮಗೆ, ಅದಕ್ಕೆ ಉದಾಸೀನವಾಗಿರುತ್ತೆ. ಆ ಜ್ಯೂಸಿಗೆ ಎಷ್ಟರ ನೋಡ್ತೇವೆ, ಎಷ್ಟು ವಿಷಯ ಕೇಳ್ತೇವೆ, ಯಾವುದನ್ನೇ ಟೆಸ್ಟ್ ಮಾಡೋದೇ ಇಲ್ಲ, ಏನು ಮಾಡ್ತೇವೆ ಅದನ್ನೆಲ್ಲ ಡಂಪ್ ಮಾಡಿಬಿಡ್ತೇವೆ ಗೊತ್ತಾಯ್ತು, ಡಂಪ್ ಮಾಡಿಬಿಡ್ತೇವೆ, ಯಾವುದನ್ನು ಬೇಕು ಅದನ್ನು ಮಾತ್ರ ಎಕ್ಸಾಮನ್ ಮಾಡ್ತೇವೆ ಗೊತ್ತಾಯ್ತು, ಬೇಕಾದ ಮಾತ್ರ ಎಕ್ಸಾಮನ್ ಮಾಡ್ತೇವೆ, ಉಳಿದ ಎಕ್ಸಾಮನ್ ಮಾಡೋಕೆ ಹೋಗೋದಿಲ್ಲ, ಅಂಗಡಿಗೆ ಹೋದಾಗ ಬೇಕಾದ ಮಾತ್ರ ಹುಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಆ ರೀತಿ ಸಾಕ್ಷಿ ಲಿಮಿಟೇಷನ್ ಜಾಸ್ತಿ ತೊಗೊಳ್ಳೋ ಶಕ್ತಿ ನಮಗಿಲ್ಲ, ಅಷ್ಟರೊಳಗೆ ಸಾಧನೆ ಮಾಡಬೇಕು ಅದಿದ್ದೇ ಹೌದು ಇರ್ಬೋದಲ್ಲ, ಇದ್ದೇ ಇರೋದೇ ಹಾಗೆ, ಕೆಟ್ಟವರು ಸಾಕ್ಷಿನೂ ಕೆಟ್ಟದು ಅಂತ, ಇದೆಲ್ಲ ಸಾಕ್ಷಿ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ದು ಯಾರಿಗಿದೆ, ಅಲ್ಲ ಯೋಗ್ಯರಿಗೆ ಹೇಳ್ತಾರೆ, ಅಯೋಗ್ಯರ ಬಗ್ಗೆ ಹೇಳ್ತಾ ಇಲ್ಲಿ ಮಾತ್ರ ಯೋಗ್ಯರಿಗೆ ಅಷ್ಟೇ. ಸ್ವಪ್ರ ನಿಯಮೇನ ಸುಖಾದ್ದೇಶು, 5 ವರ್ಷಕ್ಕೆ ಮೆಡಿಕಲ್ ಅಂತ, 4 ವರ್ಷಕ್ಕೆ ಇಂಜಿನಿಯರಿಂಗ್ ಅಂತ, 3 ವರ್ಷಕ್ಕೆ ಬಿ ಎಸ್ ಸಿ ಅಂತ, ಯಾರಿಗಿದು ಸರಿಯಾಗಿ ಪಾಸ್ ಮಾಡೋರಿಗೆ ಇದು 10 ವರ್ಷ ಆದರೂ ಗುರುತೈತವರಿದ್ದಾರೆ ಗೊತ್ತಾಯ್ತಾ, ಅದು ಅವರಿಗೆ ಅವ್ರಿಗೆ ಏನು ಹೇಳಕ್ಕೆ ಬರವೇ ಇಲ್ಲ, ಅವ್ರಿಗೆ ನಾರ್ಮಲ್ ಕೋರ್ಸ್ ಯಾವಾಗ ಹೇಳೋದು ಬರ್ತದೆ, ಇವರು ಅಯೋಗ್ಯರ ಬಗ್ಗೆ ಹೇಳೋದು ಹೊರಟಿಲ್ಲ. ನಿಯಮೇನ ಸುಖಾದ್ದೇಶು ಪ್ರಾಮಾಣ್ಯಂ ಸಾಕ್ಷಿ ಗೋಚರಂ, ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ಪಶ್ಯತೆ ವಸು ನಿಶ್ಚಯ, ಜ್ಞಾನಸ್ಯ ಗ್ರಾಹಕೇಣೈವ ಸಾಕ್ಷಿಣಾ ಮಾನತಾ ವಿಧೇ, ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ ಪಶ್ಯತೆ ವಸು ಆಚಾರ ಒಂದಾರು ಡಿಫಿಕಲ್ಟರ್ಸ್ ಉಪಯೋಗಿಸಿದ್ದಾರೆ ನೋಡಿ, ಅವರು ಸಿಂಪ್ಲೆಸ್ಟ್ ಪಾಸಿಬಲ್ ಟರ್ಮ್ಸ್ ಎಲ್ಲ ಅನುಭವಕ್ಕೆ ಹೇಳ್ತಾರೆ, ಹೊರತು ವರ್ಬಲ್ ಜಗಲೇ ಆಚಾರ ಮಾಡೋದು, ಬೊಂಬೆ ಅಷ್ಟೇ ಬಳಸ್ ಹಾಕೋದು, ಕನ್ಫ್ಯೂಷನ್ ಮಾಡೋದು ಆಚಾರ್ಯ ಅಪ್ರೋಚೇ ಅಲ್ಲ. ಏನು ವಿಶೇಷ?
ಇಲ್ಲಿ ಮಕ್ಕಳು
ನಮ್ಮ
ಮೊಮ್ಮಗಳು
ಇವ್ರ
ಮಕ್ಕಳು ಮಗ ಅವ್ರಿಗೆ ಪರಿಚಯ ಇರೋದು ಕೊಟ್ಟಿದ್ರೆ
ಹೌದಾ, ನಾ ಬರ್ತೀನಿ ಅರ್ಕೂಲ ಆಗೋದು ಟೈಮ್ ಅನುಕೂಲ ಆಗೋದು ಬಂದೇ ಬರ್ತೀನಿ ಟೈಮ್ ನೋಡ್ಕೊಂಡು ಯಾವ್ದು. ಆದ್ದರಿಂದ ಇದರಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಇಲ್ಲ, ಕನ್ಫ್ಯೂಷನ್ ಇಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್ ಟರ್ಮ್ಸ್, ಈ ರೀತಿ ವೇದಾಂತ ಹೇಳಿದವರೇ ಇಲ್ಲ. ಅರ್ಥ ಆಯ್ತಾ, ಈಗ ಆಚಾರ ಗ್ರಂಥ ಬಿಟ್ಟಿನಿ ಯಾರು ಗ್ರಂಥ ಓದಿದ್ರು ಕೂಡ ಏನಾಗುತ್ತೆ ಅದ್ರಲ್ಲಿ ಫಸ್ಟ್ ಪ್ರಾಬ್ಲಮ್ ಬರೋದೇನು ನಿಮಗೆ, ಆ ಟರ್ಮ್ಸೇ ಅರ್ಥ ಆಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ಸಂಸ್ಕೃತ ಬರೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚು ದೊಡ್ಡದಾಗಿ ಟರ್ಮ್ಸ್ ಯಾವುದೂ ತಿಳಿಯೋದಿಲ್ಲ ಆಚಾರ್ಯ. ಎಷ್ಟು ಯಾರವರು ಸಾಕ್ಷಾತ್ ಭಾರತೀಪತಿ, ಅವ್ರು ಕಷ್ಟಪಟ್ಟು ಬರೋದು ಕಷ್ಟಪಡ ಬರೋದ್ರೆ ಯಾವ ಬರಿಬೋದಾಗಿತ್ತು, ಅಕ್ಷರ ಯಾರಿಗೂ ತಿಳಿಸಿದ್ದಾರೆ, ಟೀಕಾರ ಯಾರಿಗೂ ಅಕ್ಷರ ತಿಳಿಸಿದ್ರು, ಅವರೇ ಹೇಳ್ತಾರೆ ಯಾರು ಜೊತೆ ತಿಳಿಯೋ ಕಷ್ಟ ಅಂತ ಹೇಳ್ತಾರೆ. ಅಷ್ಟು ಬರೀತಿದ್ರು, ಆದ್ರೆ ಯಾಕೆ ಬರೆದಿದ್ದಾರೆ ಅತ್ಯಂತ ಸಿಂಪಲ್. ಆ ಬಾಲಸಂಘಮಿ ಬೋಧಯಂತೃಶಮ್ ಅಂತ ಅದಕ್ಕೆ ಹೇಳಿ ಇದು. ಇದನ್ನು ಬಿಡೋರು ಯಾರು ಫಾಲೋ ಮಾಡಿ, ಇಡೀ ಮತಾಚಾರ ಹಿಸ್ಟ್ರಿಯೊಳಗೇನೆ ಮಧ್ವಾಚಾರ್ಯ ಸ್ವಲ್ಪ ಬರೆದವ್ರು ಯಾರೂ ಇಲ್ಲ, ಅವರೊಬ್ಬರೇ ಬರೆದಿದ್ದಾರೆ. ಸ್ವಪ್ರಾಮಾಣ್ಯಂ ಸದಾ ಸಾಕ್ಷಿ, ನಮ್ಮಲ್ಲಿ ಪಾಠ ಪ್ರವಚನ ಏನಾಗ್ಬಿಟ್ಟಿದೆ, ಡಿಫಿಕಲ್ಟ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ. ಸುಲಭ ಹೇಳ್ತೇನೆ ಏನು ಮಾಡ್ತಿರೋದು ನಾವೀಗ, ಬಾಳೆಹಣ್ಣು ಕೊಟ್ಟರೆ ಸುಲ್ದು ಕೊಟ್ಟರೆ ಅದನ್ನು ಕನ್ಫ್ಯೂಸ್ ಮಾಡಿಬಿಟ್ಟೆ ಮಾಡೋದು. ಹಲಸಿನ ತಿನ್ನಕ್ಕೆ ಬರೋದಿಲ್ಲ ಒಪ್ಪಾಡು, ಬಾಳೆಹಣ್ಣು ಸುಲ್ದು ಕೊಟ್ಟರೆ ಕೂಡ ಅದನ್ನು ಮತ್ತೇನಾರು ಹಾಕಿ ಎಡಿಸಿಬಿಟ್ರೆ ಹೇಗೆ ಹಾಕಿ, ಅದು ಆ ರೀತಿ ಮಾಡೋದೇ ಜಾಸ್ತಿ. ಸ್ವಪ್ರಾಮಾಣ್ಯಂ ಇದೆಲ್ಲ ಇರೋದು ಯೋಚನೆ ಮಾಡೋದ್ರಲ್ಲಿ ಇರೋದು, ಇದು ಟರ್ಮ್ ಸಿಂಪಾರ್ಟೆಂಟ್ ಎಷ್ಟು ಇರೋದು ಯೋಚನೆ ಮಾಡಬೇಕು, ಅವಾಗ ಇದೆಲ್ಲ ಹೇಳಿದ್ದೆಲ್ಲ ಮನಸ್ಸಿಗೆ ಬರುತ್ತೆ, ಆ ಕರೆಕ್ಟಾಗಿ ವಿಷಯ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಹಳ್ಳಿ ಜನ ಇರ್ತಾರೆ, ಏನು ಗೊತ್ತಿಲ್ಲ, ಹೋಗ್ತಾರೆ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಅಷ್ಟೇ. ಯಾವುದೋ ವಿಷಯ ಅವನು ತಳ್ಳ, ಅವನು ಟ್ರೈನಪ್ ಮಾಡಬೇಕು, ಸುಳ್ಳು ಹೇಳ್ಬೇಕಾದ್ರೆ ಏನು ಮಾಡ್ಬೇಕು, ಅವನ್ನ ಟ್ರೈನಪ್ ಮಾಡ್ಬೇಕು ಅಷ್ಟೇ ಹೊತ್ತು. ಸತ್ಯ ಹೇಳ್ಬೇಕಾದ್ರೆ ಏನು ಮಾಡ್ತಾನೆ ಅವನು, ಎಷ್ಟೋ ಸತ್ತೆ ನ್ಯಾಯಾಧೀಶರು ಏನು ಮಾಡ್ತಾರೆ, ಇಂಥವ್ರ ಸಾಕ್ಷಿ ಭಾರಿ ಬೆಲೆ ಇರೋದು. ಯಾಕೆಂದರೆ ಅವ್ರಿಗೆ ಏನು ಓದು ಬರೋ ಮ್ಯಾನಿಪುಲೇಟ್ ಮಾಡೋ ಚಾನ್ಸೇ ಇಲ್ಲ, ಮ್ಯಾನಿಪುಲೇಟ್ ಮಾಡೋ ಚಾನ್ಸ್ ಇಲ್ಲ, ಕರೆಕ್ಟಾಗಿ ಹೇಳ್ತಾರೆ ಅಂತೇಳಿ ಓದ್ದವನಾದ್ರೆ ಏನು ತಿಳ್ಕೊಂಡಿರ್ತಾನೆ ಈ ಬಗ್ಗೆ, ಅವನು ಮೋಸ ಮಾಡೋದು ಹೇಗಿರ್ತಾರೆ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಅಮಾಯಕ ಜನ ಅಂತ ಕರೀತಾರೆ. ಅಮಾಯಕ ಶಬ್ದಕ್ಕೆ ಏನರ್ಥ, ಕಪಟ ಗೊತ್ತಿಲ್ಲದವರು ಅಂತ. ಕಪಟ ಆದರೆ ಮೋಸ, ಮೋಸ ಗೊತ್ತಿಲ್ಲದ ಮನುಷ್ಯ ಏನು ಮಾಡ್ತಾನೆ, ಕರೆಕ್ಟಾಗಿ ಹೇಳ್ತಾನೆ. ಅದರಿಂದ ಸಾಕ್ಷಿನ ಯಾವಾಗಲೂ ಪ್ಯೂರ್ ಇಟ್ಕೋಬೇಕಾದ್ರೆ ಹೊರಗಿನ ಕಾಂಟ್ಯಾಕ್ಟ್ ಏನು ಮಾಡಬೇಕು, ಕಡಿಮೆ ಇಟ್ಕೋ, ಅದು ಕೆಡ್ತಾ ಹೋಗ್ಬಾರ್ದು. ಸಾಕ್ಷಿನ ಇವತ್ತು ಮನುಷ್ಯ ಏನು ಮಾಡಿ ತೂ ಮಚ್ ಎಕ್ಸಿಬಿಟ್ ಮಾಡಿ ಮಾಡಿ ಏನಾಗಿಬಿಟ್ಟಿದೆ ಅದು, ಆ ಸಾಕ್ಷಿ ಸಪ್ರೆಸ್ ಆದಾಗಬೇಕು. ಸಾಕ್ಷಿ ಸಪ್ರೆಸ್ ಆಗಿದ್ದರಿಂದ ವರ್ಕ್ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಕ್ಷಿನ ಯಾವ ಅಲರ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಯಾವ ಕನ್ಫ್ಯೂಷನೇ ಇರುತ್ತೆ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಮಾತು. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಉತ್ಸವ ಮಾಮತಾ ಪಾಂಡವಾ ಜೈವ ಕಿಮ ಕುರುವತ ಸಂಜಯ.